ಸ್ನೇಹಿತರೆ, ಈ ದಿನ ಸುಂದರ ಸಂಜೆಗೆ ತಮ್ಮೆಲ್ಲನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಈ ದಿನ ಚರ್ಚೆಯ ವಿಷಯ ಕನ್ನಡದಲ್ಲಿ ಜೀವನದ ನೋವು ಬಾಧೆಗಳ ಮೂಲ. ಇದಕ್ಕೆ ಬುದ್ಧನ ಒಂದು ಸಂದೇಶದಲ್ಲಿ ಆರ್ಯ ಸತ್ಯಗಳು, ನಾಲ್ಕು ಮಹಾಸತ್ಯಗಳಲ್ಲಿ ಮೊದಲನೆಯದು ಈ ಭೂಮಿಯಲ್ಲಿ ಮೇಲೆ ಹೆಚ್ಚು ದುಃಖ ಇದೆ ಅಂತ ಹೇಳ್ತಾರೆ. ಎರಡನೇದು ದುಃಖಕ್ಕೆ ಕಾರಣ, ದುಃಖವನ್ನು ಹೇಗೆ ಅಂತ್ಯಗೊಳಿಸೋದು, ಮತ್ತು ಅಷ್ಟಾಂಗ ಪದ, ಎಂಟು ಮಾರ್ಗಗಳಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಅದರಲ್ಲಿ ಈ ಭೂಮಿಯ ದುಃಖ ಹೇಗಿದೆ ಅಂತ ಹೇಳ್ತಾರೆ ಅಂದರೆ, ಈ ಭೂಮಿಯ ಜೀವನ ಹೇಗಿದೆ ಅಂದರೆ ದುಃಖಮಯ ಜೀವನ, ನೋವು ಬಾಧೆ. ಇದು ನಮ್ಮ ನೆರಳಿನಂತೆ ಹಿಂಬಾಲಿಸ್ತಾ ಇರ್ತದೆ ದುಃಖ. ಆದರೆ ಸುಖ ಮಾತ್ರ ನಾವು ನೋಡ್ದಂಗೆ ಒಂದು ಮರದ ಮೇಲೆ ಒಂದು ಪಕ್ಷಿ ಬರುತ್ತೆ, ಸ್ವಲ್ಪ ಹೊತ್ತು ಕೂತ್ಕೊಳ್ತೆ, ಮತ್ತೆ ಅದು ಹಾರೋಗುತ್ತೆ. ಇಷ್ಟು ನಮ್ಮ ಜೀವನದಲ್ಲಿ ಸುಖ. ಇಷ್ಟು ಸುಖ ಪಡಲಿಕ್ಕೆ ನಾವು ಎಷ್ಟೊಂದು ದುಃಖ ಪಡಬೇಕು ಅನ್ನೋದನ್ನ ನಾವು ಅಸೆಸ್ ಮಾಡಬೇಕು. ಈಗ ಇದಕ್ಕೆ ಒಂದು ಪೂರ್ಕವಾಗಿ ಧಮ್ಮಪದ ಅಂದರೆ ಬುದ್ಧನ ಒಂದು ಮಾರ್ಗ ಏನಿದೆ ಅದರಲ್ಲಿ ಯುಗಳ ಶ್ಲೋಕ ವರ್ಗ, ಅದನ್ನು ತಮ್ಮುಂದೆ ಓದ್ತೀನಿ. ನಮ್ಮ ಇರುವಿಕೆಯೆಲ್ಲವೂ ನಮ್ಮ ಚಿಂತನೆಗಳುಂಟಾದದ್ದು. ನಮ್ಮ ಇರುವಿಕೆಯೆಲ್ಲಕ್ಕೂ ನಮ್ಮ ಚಿಂತನೆಗಳೇ ಆಧಾರ, ಮತ್ತು ನಮ್ಮ ಚಿಂತನೆಗಳಿಂದಲೇ ರೂಪಿಸಲ್ಪಟ್ಟಿದೆ. ದುಷ್ಟಚಿಂತನೆ, ದುಷ್ಕ್ರಿಯೆ, ದುಷ್ಟ ಮಾತುಗಳು, ಇವುಗಳಲ್ಲಿ ವರ್ತಿಸುವವನನ್ನು ಗಾಡಿಯ ಚಕ್ರವು ಎತ್ತಿನ ಗೊರಸನ್ನು ಅನುಸರಿಸುವಂತೆ ದುಃಖವು ಅನುಸರಿಸುವುದು. ನಮ್ಮ ಇರುವಿಕೆಯೆಲ್ಲವೂ ನಮ್ಮ ಚಿಂತನೆಗಳು ಉಂಟಾದದ್ದು. ನಮ್ಮ ಇರುವಿಕೆಯೆಲ್ಲಕ್ಕೂ ನಮ್ಮ ಚಿಂತನೆಗಳೇ ಆಧಾರ, ಮತ್ತು ನಮ್ಮ ಚಿಂತನೆಗಳಿಂದಲೇ ರೂಪಿಸಲ್ಪಟ್ಟಿದೆ. ಸದ್ಭಾವನೆ, ಸತ್ಕ್ರಿಯೆ ಮತ್ತು ವಾಕ್ಶುದ್ಧಿಗಳಲ್ಲಿ ವರ್ತಿಸುವವನನ್ನು ನಮ್ಮ ನೆರಳು ನಮ್ಮನ್ನು ಎಡೆಬಿಡದೆ ಅನುಸರಿಸುವಂತೆ ಅವನನ್ನು ಸುಖವು ಸದಾ ಅನುಸರಿಸುವುದು. ನನ್ನನ್ನು ಹೀಯಾಳಿಸಿದನು, ನನ್ನನ್ನು ಹೊಡೆದನು ಮತ್ತು ಆಕ್ರಮಿಸಿ ಸುಲಿಗೆ ಮಾಡಿದನು. ಯಾರು ಈ ವಿಧದಲ್ಲಿ ಚಿಂತಿಸುವರೋ ಅವರು ದ್ವೇಷಭಾವದಲ್ಲಿ ಬಂಧಿತರಾಗುವರು, ಅವರು ದ್ವೇಷದಿಂದ ಮುಕ್ತರಾಗರು. ನನ್ನನ್ನು ಹೀಯಾಳಿಸಿದನು, ನನ್ನನ್ನು ಹೊಡೆದನು ಮತ್ತು ಆಕ್ರಮಿಸಿ ಸುಲಿಗೆ ಮಾಡಿದನು. ಯಾರು ಈ ವಿಧದಲ್ಲಿ ಚಿಂತಿಸುವುದಿಲ್ಲವೋ ಅವರು ದ್ವೇಷಭಾವದಿಂದ ಮುಕ್ತರಾಗುವರು. ಜಗತ್ತಿನಲ್ಲಿ ಶತ್ರುತ್ವ ದ್ವೇಷದಿಂದ ಎಂದಿಗೂ ಶಮನಾಗದು, ಶತ್ರುತ್ವವು ಎಂದಿಗೂ ಪ್ರೇಮದಿಂದ ಮಾತ್ರ ಶಮನವಾಗುವುದು. ಇದೇ ಸನಾತನ ಧರ್ಮ. ಇದನ್ನು ಅರಿಯದ ಅನೇಕರು ನಾವೆಲ್ಲ ಒಂದು ದಿನ ಮರಣಕ್ಕೊಳಗಾಗಲೇಬೇಕೆಂಬುದನ್ನು ಮರೆತಿರುವರು. ಅಂಥವರು ಆತ್ಮಸಂಯಮದಲ್ಲಿ ತೊಡಗುವುದಿಲ್ಲ. ಈ ನಿಯಮವನ್ನು ಅರಿತವರು ಪರಸ್ಪರ ಕಲಹ ಮನಸ್ತಾಪಗಳನ್ನು ಬೇಗ ಪರಿಹರಿಸಿಕೊಳ್ಳುವರು. ಇಂದ್ರಿಯಗಳ ಮೇಲೆ ಹತೋಟಿ ಇಲ್ಲದೆ, ಮಿತಿಯಿಲ್ಲದೆ ತಿನ್ನುತ್ತಾ ಆಲಸಿಯಾಗಿ ಸ್ವಾರ್ಥ ಸಾಧನೆಯಲ್ಲಿ ನಿರತನಾದ ನಿರ್ವೀರ್ಯನನ್ನು ಚಂಡಮಾರುತವು ನಿತ್ರಾಣ ಮರವನ್ನು ಬುಡಸಮೇತ ಕಿತ್ತು ಉರುಳಿಸುವಂತೆ ಮಾರ ನಿರ್ಮೂಲ ಮಾಡುವನು. ಸ್ವಾರ್ಥಪರ ಕರ್ಮದಲ್ಲಿ ನಿರಾಸಕ್ತನು, ಇಂದ್ರಿಯ ಸಂಯಮಿಯು, ಮಿತಾಹಾರಿಯು, ಶ್ರದ್ಧಾವಂತನು, ವೀರ್ಯವಂತನು ಆದ್ಮ ಆತ್ಮಸಂಯಮಿಯನ್ನು ಚಂಡಮಾರುತವು ಕಲ್ಲು ಬೆಟ್ಟವನ್ನು ಹೇಗೆ ಚಲಿಸಲಾಗದೋ ಹಾಗೆ ಮಾರ ಅಲುಗಾಡಿಸಲಾರ. ದುಷ್ಟ ಪ್ರವೃತ್ತಿಗಳಲ್ಲಿ ನಿರತನಾದವನು ಸತ್ಯ ಮತ್ತು ಮಿತಾಚಾರ ಎರಡನ್ನೂ ಉಪೇಕ್ಷಿಸುವನು ಪೀತಾಂಬರವನ್ನು ತನ್ನ ಮೇಲೆ ಪ್ರದರ್ಶಿಸಬಹುದು, ಆದರೆ ಅದಕ್ಕೆ ಅವನು ಅನರ್ಹನು. ದುಷ್ಟ ಪ್ರವೃತ್ತಿಗಳನ್ನು ನಿರ್ಮೂಲ ಮಾಡಿದವನು, ಸದಾಚಾರ ಸದ್ಗುಣಗಳಲ್ಲಿ ಸ್ಥಾಪಿತನಾದವನು, ಸತ್ಯ ಮತ್ತು ಮಿತಾಚಾರಗಳನ್ನು ಆಚರಿಸುವವನು, ದೃಢವಾಗಿ ಪೀತಾಂಬರವನ್ನುಡಲು ಅರ್ಹನು. ಇಂದ್ರಿಯ ಭೋಗದಲ್ಲಿ ರಮಿಸುವರು ಅಸತ್ಯದಲ್ಲಿ ಸತ್ಯವನ್ನು, ಸತ್ಯದಲ್ಲಿ ಅಸತ್ಯವನ್ನು ಕಾಣುವ ಮಿಥ್ಯಾ ಸಂಕಲ್ಪಿಗಳಿಗೆ ಎಂದೂ ಅವರಿಗೆ ಎಂದಿಗೂ ಸತ್ಯ ದರ್ಶನವಾಗುವುದಿಲ್ಲ. ಯಾರು ಸಚ್ಚಿಂತನಾಪರರೋ ಅವರು ಸತ್ತಿನಲ್ಲಿ ಸತ್ಯವನ್ನು, ಅಸತ್ತಿನಲ್ಲಿ ಅಸತ್ಯವನ್ನು ಕಾಣುವ ಸಮ್ಯಕ್ ಸಂಕಲ್ಪಗಳಿಗೆ ಸತ್ಯದರ್ಶನ ಪ್ರಾಪ್ತಿಯಾಗುವುದು. ಸ್ನೇಹಿತರೆ, ಇವತ್ತಿನ ವಿಷಯ, ಚರ್ಚೆ ವಿಷಯ, ಜೀವನದ ನೋವು ಬಾಧೆಗಳ ಮೂಲ ಅಂದರೆ ನಮ್ಮ ಜೀವನದಲ್ಲಿ ಆಗುವ ಬರುವಂಥ ಸಂಭವಿಸುವಂಥ ಕೆಡುಕು, ಅಶುಭ, ಸಂಕಟ, ಅನಿಷ್ಟ, ದುರದೃಷ್ಟ, ಅಮಂಗಳ ಇವೆಲ್ಲ ನೋವು ಬಾಧೆಗಳು ಅಂತ ಹೇಳ್ಬೋದು ಇವಕ್ಕೆಲ್ಲಕ್ಕೂ ಸೇರಿಸಿ. ಸೊ ಇದನ್ನು ಕ್ರಿಶ್ಚಿಯನ್ ಮತದಲ್ಲಿ ಏನು ಹೇಳಿದ್ದಾರೆ ಅಂತ ನಾವೊಂದು ಪರಾಮರ್ಶೆ ಮಾಡಿದಾಗ, ಒಂದು ನಿಷೇಧಿತ ಹಣ್ಣನ್ನು ತಿಂದ ಮೊದಲ ಮಾನವ ಅವನಿಂದ ಈ ಪಾಪ ಆತ ಕೆಡುಕು ಬಂದಿತ್ತು ಅಂತ ಹೇಳ್ತಾರೆ. ಯಾಕೆ ನಾವೆಲ್ಲ ಆ ಮೊದಲ ಮಾನವನ ವಂಶಸ್ಥರಾದ್ರಿಂದ ಆ ಕೇಡು ಆ ಮೊದಲ ಮಾನವನಿಂದ ಬಂದಿತ್ತು ಅಂತ ಅವರು ಅವರ ಒಂದು ಕ್ರಿಶ್ಚಿಯನ್ ಬೋಧನೆಯ ಪ್ರಕಾರ ತಿಳಿಸ್ತಾರೆ. ಆದರೆ ಈ ಮೊದಲ ಮಾನವನ ಯಾರು, ಇವನನ್ನು ಇವನು ಹೇಗೆ ಉದ್ಭವ ಆದ, ಇವನು ಹೇಗೆ ಪ್ರಪಂಚಕ್ಕೆ ಬಂದ ಅಂತ ತಿಳಿದಾಗ, ಈ ಮೊದಲ ಮಾನವ ಒಬ್ಬ ಉನ್ನತಾತ್ಮ ಅಥವಾ ಮೇಲ್ದರ್ಜೆಯ ಜೀವಿಯಿಂದ ಒಂದು ತನ್ನದೇ ಪ್ರತಿಬಿಂಬದ ರೀತಿಯಲ್ಲಿ ರೂಪಿಸಿದ. ಅಂದರೆ ಪರಿಪೂರ್ಣವಾಗಿ ಸೃಷ್ಟಿಸಿದರು ಈ ಮೊದಲ ಮಾನವನು ಈ ನಿಷೇಧಿತ ಕೆಲಸ ಕಾರ್ಯವನ್ನು ಮಾಡುವುದರಲ್ಲಿ ಅವನು ನಿರ್ಬಂಧಿಸಲಿಲ್ಲ, ಅದನ್ನ ಮಾಡ್ತಾ ಹೋದ. ಅಂದರೆ ನಿರ್ಬಂಧಿಸಿದ ಹಣ್ಣು ಏನು ತಿನ್ನಬಾರ್ದು ಅಂತ ಏನಿತ್ತು ಆ ತಿಂತಾ ಹೋದ. ಅದರಿಂದ ಈ ಮೊದಲ ಮಾನವನು ಸರ್ವೋಚ್ಚ ತತ್ವದಿಂದ ಅವನ ಪ್ರತಿಬಿಂಬದಂತೆ ಮಾಡಿದ್ದು ಸೃಷ್ಟಿಸಿದರು ಅವನಲ್ಲಿ ಆ ತಪ್ಪು ಮಾಡುವ, ಅಂದರೆ ಆ ನಿಷೇಧಿತ ಹಣ್ಣನ್ನು ತಿನ್ನುವ ಒಂದು ಗುಣ ಅವನಲ್ಲಿ ಪ್ರವೃತ್ತಿ ಎಂದೂ ಇದೆ ಇತ್ತು ಅಂತ ಹೇಳಿ ಈ ಬೋಧೆ ತಿಳಿಸ್ತದೆ. ಅಂದರೆ ಈ ಶೂನ್ಯದಿಂದ ಹೊರಬಂದ ಪ್ರತಿಯೊಂದೂ ಅಲ್ಲಿ ಈ ಆ ಶೂನ್ಯದಂತೆ ಅಥವಾ ಆ ಜೀವಿಯಂತೆ, ಆ ಸೃಷ್ಟಿಯಲ್ಲಿ ಯಾವುದೇ ಜೀವಿ ಅದರಂತೆ ಅನಂತ, ಸರ್ವೋಚ್ಚ ಅಥವಾ ಶಾಶ್ವತವಾಗಿರಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅಂದರೆ ಶೂನ್ಯ ಅಥವಾ ಏನಿದೆ ಅದು ಮಾತ್ರ ಶಾಶ್ವತ, ಏಕೆಂದರೆ ಎಲ್ಲ ಜೀವಿಗಳು ಯಾವುದೇ ಉನ್ನತ ಮಟ್ಟದ ಜೀವಿಗಳಾಗಿದ್ದರೂ ಅಥವಾ ಸೌರ ಬ್ರಹ್ಮಾಂಡಗಳು ಗ್ರಹಗಳಾದಿಯಾಗಿ ಎಲ್ಲವೂ ಶೂನ್ಯದಿಂದ ಹೊರಹೊಮ್ಮಿದಾಗ ಆ ಶೂನ್ಯದಲ್ಲಿ ಅಸ್ತಿತ್ವ ಹೊಂದಿವೆ. ಶೂನ್ಯ ಮಾತ್ರ ಯಾವುದು ತನ್ನಲ್ಲಿರಲಿ ತನ್ನಲ್ಲಿರಲೇ ಇಲ್ಲದೇ ಇರಲಿ ತಾನು ಒಂದೇ ರೀತಿಯಲ್ಲಿ ಅಸ್ತಿತ್ವದಲ್ಲಿರ್ತದೆ, ಅದು ಬದಲಾವಣೆಗೆ ಒಳಪಡೋದಿಲ್ಲ. ಸೊ ಯಾವಾಗ ಈ ಬದಲಾವಣೆಗೆ ಒಳಪಡೋದಿರುವಾಗ ಆ ಶೂನ್ಯಕ್ಕೆ ನಾವು ಇದಕ್ಕೆ ಆದಿ ಅಂತ್ಯಗಳಿಲ್ಲ ಅಂತ ಹೇಳ್ತೀವಿ. ಇದು ಎಂದೆಂದಿಗೂ ಇರೋದು, ಎಂದು ಹಿಂದೆ ಇತ್ತು, ಈಗಲೂ ಇದೆ, ಮುಂದೆನೂ ಇರ್ತದೆ. ಇದು ಸೃಷ್ಟಿಯಾದ ಎಲ್ಲದರ ಒಳಗೆ ಮತ್ತು ಹೊರಗೆ ಊತಪ್ರೋತವಾಗಿ ತುಂಬಿದೆ ಇದೆ. ಅಂದರೆ ಯಾವ ಜೀವಿಯಾಗಲಿ ಶೂನ್ಯಕ್ಕಿಂತ ಅಥವಾ ಆಕಾಶ ತತ್ವಕ್ಕಿಂತ ಕಡಿಮೆ ಆಗಿರಲೇಬೇಕು. ಅಂದರೆ ಆ ಅಖಂಡ ಅಪರಿಮಿತ ತತ್ವ ಆಕಾಶ ತತ್ವಕ್ಕಿಂತ ಚಿಕ್ಕದಾಗಿರಲು ಸಾಧ್ಯವಿಲ್ಲ. ಅಖಂಡತೆ ಏನಿದೆ ಅದು ಎಂದೆಂದಿಗೂ ಅಖಂಡತೆ, ಅದು ಅಗಣಿತ, ಅದು ಗುಣಾತೀತ. ಅದಕ್ಕೆ ಅಪರಿಮಿತತ್ವ ಮತ್ತು ಅನಂತತೆ ಯಾವ ಜೀವಿಗೂ ಅನುಭವಿಸಿದಿಲ್ಲ. ಮಾತ್ರ ಅಖಂಡತೆ ಮತ್ತು ಅಪರಿತತ್ವ ಆ ಪೂರ್ಣತ್ವ ಆ ಶೂನ್ಯತೆಗೆ ಮಾತ್ರ ಲಭಿಸ್ತದೆ. ಇನ್ಯಾವ ಜೀವಿಗೂ ಇದು ಆ ಪೂರ್ಣತ್ವ ಅಥವಾ ಅಪರಿಮಿತತ್ವ ಅನಂತತೆ ಯಾವ ಜೀವಿಗೂ ಅನ್ವಯಿಸುವುದಿಲ್ಲ. ಎಲ್ಲವೂ ಆ ಏನು ಅಖಂಡತೆಯಿಂದ ಹೊರಹೊಮ್ಮಿದಾಗ ಅದರಲ್ಲಿ ಒಂದು ದೋಷ ಇದ್ದೇ ಇರ್ತದೆ ಅಂತ ನಾವು ಪ್ರತಿಪಾದಿಸಬೇಕು. ಎಂದರೆ ಯಾವ ಕೇವಲ ಮಾನವನೇ ಅಲ್ಲದೇ ಎಲ್ಲ ದರ್ಜೆಯ ಎಲ್ಲೆಲ್ಲಿಯೂ ಇರುವ ಎಲ್ಲ ಜೀವಿಗಳ ಅಸ್ತಿತ್ವವನ್ನು ಮಾತ್ರ ನಾವು ಪರಿಗಣಿಸಬೇಕೀಗ. ಶೂನ್ಯದಿಂದ ಏನು ಹೊರಬಂದಿತ್ತು ಎಲ್ಲ ಜೀವಿಗಳ ಅಸ್ತಿತ್ವಕ್ಕೆ ಆಧಾರ ಏನು, ಎಲ್ಲಿಂದ ಹೊರಹೊಮ್ಮಿತು, ವಾಸ್ತವ ಪ್ರಪಂಚದಿಂದ ವಸ್ತು ಪ್ರಪಂಚಕ್ಕೆ ಬಂದಾಗ ಎಲ್ಲಿತ್ತು ವಾಸ್ತವ ಪ್ರಪಂಚ, ವಸ್ತು ಪ್ರಪಂಚ ಹೇಗೆ ಉದ್ಭವ ಆಯಿತು ಅಂತೆಲ್ಲ ನಾವು ಪರಿಗಣಿಸಿದಾಗ ಎಲ್ಲ ಜೀವಿಗಳು ವಿಧ ವಿಧವಾದ ರೂಪಗಳು ಎಲ್ಲ ವೈಫಲ್ಯಗಳನ್ನು ಕೈಬಿಟ್ಟು ನಾವು ಆ ಹಿಂದಿನ ಆಧಾರ ನೋಡಿದಾಗ ಎಲ್ಲ ಜೀವಿಗಳು ಒಂದೇ ಒಂದು ಮೂಲದಿಂದ ಹೊರಹೊಮ್ಮಿವೆ ಅಂತ ನಮಗೆ ವೇದ್ಯ ಆಗ್ತದೆ. ಅಖಂಡ ತತ್ವದಿಂದ ಅಥವಾ ಅಪರಿಮಿತ ತತ್ವದಿಂದ ಏನು ಹೊರಹೊಮ್ಮಿತ ಈ ಜೀವ ಜಗತ್ತು ಎಲ್ಲ ಒಂದೇ ಮೂಲದಿಂದ ಹೊರಹೊಮ್ಮಿದೆ ಅಂತ ನಮಗೆ ಒಂದು ಮನದಟ್ಟಾಗಿದೆ. ಸೂಕ್ಷ್ಮವಾಗಿ ನಾವು ವಿಮರ್ಶೆ ಮಾಡ್ತಾ ಹೋದಾಗ ಒಂದೇ ಮೂಲದಿಂದ ಏನು ವಾಸ್ತವ ಪ್ರಪಂಚದಿಂದ ವಸ್ತು ಪ್ರಪಂಚ ಹೊರಹೊಮ್ಮಿದೆ, ಎಲ್ಲವೂ ವಾಸ್ತವ ಪ್ರಪಂಚದಿಂದ ಎಲ್ಲ ಉದ್ಭವಿಸಿದೆ ಅಂತ ನಮಗೆ ವೇದ್ಯ ಆಗ್ತದೆ. ಹೀಗೆ ಎಲ್ಲ ಜೀವಿಗಳು ಒಂದೇ ಮೂಲದಿಂದ ಹೊರಹೊಮ್ಮಿದರು ಎಂದು ತಿಳಿಯುತ್ತದೆ. ಈ ಮೂಲ ಸರ್ವಶ್ರೇಷ್ಠ, ಎಲ್ಲ ಜೀವಿಗಳ ಅಂತರಂಗದಲ್ಲಿ ಮತ್ತು ಹಿಂದೆ ಅಡಗಿದೆ, ಗುಟ್ಟಾಗಿ ಅಡಗಿದೆ, ನಮಗೆ ವೇದ್ಯ ಆಗೋದಿಲ್ಲ. ನಮ್ಮ ಈ ಭೌತಿಕ ಇಂದ್ರಿಯ ಮನಸ್ಸು ಮತ್ತು ಅಹಂಕಾರ ತತ್ವಗಳಿಗೆ ಇದು ವೇದ್ಯ ಆಗೋದಿಲ್ಲ. ಇದು ಬುದ್ಧಿಮಟ್ಟದ ವಿವೇಕದಲ್ಲಿ ನಾವು ವಿಮರ್ಶೆ ಮಾಡಿದಾಗ ಮಾತ್ರ ಈ ಮೂಲ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು. ಅಲ್ಲಿ ತನಕ ಇದು ನಮ್ಮ ಅರ್ಥವಾಗೋದಿಲ್ಲ. ಇದು ಕೇವಲ ಈ ಭೌತಿಕ ಶರೀರ ಇಂದ್ರಿಯ ಮನಸ್ಸುಗಳಿಗೆ ಇದು ಅತೀತವಾದದ್ದು. ಏನು ಈ ಸರ್ವಶ್ರೇಷ್ಠವಾದ ತತ್ವ ಏನಿದೆ ಮೂಲ ತಿಳಿಬೇಕಾದ್ರೆ ನಮ್ಮ ವಿವೇಕ ಹೆಚ್ಚು ಇಲ್ಲಿ ಕೆಲಸ ಮಾಡಿದಾಗ ನಮಗೆ ಆ ಮೂಲ ಅಖಂಡ ತತ್ವ ಅದರದ ಶ್ರೇಷ್ಠತೆ, ಅದರ ಘನತೆ, ಅದರದ ಒಂದು ಆಳ ನಮಗೆ ಪರಿಚಯ ಆಗ್ತದೆ. ಹೀಗೆ ಎಲ್ಲ ಜೀವಿಗಳ ಅಂತರಾಳದಲ್ಲಿರುವ ಸತ್ವ ಒಂದೇ ಮತ್ತು ಇದೇ ಎಲ್ಲ ಜೀವಿಗಳ ಇರುವಿಕೆಗೆ ಆಧಾರ. ಈ ಆಧಾರನೇ, ಈ ತತ್ವವನ್ನೇ ನಾವು ಇದನ್ನ ಚೇತನ ಅಂತೀವಿ. ಇದು ಲೈಫ್, ಇದನ್ನ ಆತ್ಮ ಅಂತೀವಿ, ಸ್ಪಿರಿಟ್ ಮತ್ತು ಪ್ರಜ್ಞೆ ಕಾನ್ಶಿಯಸ್, ಈ ಮೂರರಲ್ಲೂ ಇದು ವ್ಯರ್ಥ ಆಗ್ತಾ ಹೋಗ್ತದೆ. ಏನು ಆ ಲೈಫ್ ಪ್ರಿನ್ಸಿಪಲ್ ಏನಿದೆ, ಆ ತತ್ವ ಮೂಲ ಇದೆಲ್ಲ ಜೀವಿಗಳ ಒಂದು ನೆಲೆಯಲ್ಲಿ ಮೂಲದಲ್ಲಿ ಇದು ಅಂತರ್ಗತವಾಗಿದೆ ಎಲ್ಲ ಜೀವಿಗಳಲ್ಲಿ. ಸೊ ಇದನ್ನ ನಾವು ಚೇತನ ಮತ್ತು ಆತ್ಮ ಮತ್ತು ಪ್ರಜ್ಞೆ ಅಂತ ನಾವು ಕರಿತೀವಿ. ಇದನ್ನ ಎಲ್ಲ ಜೀವಿಗಳ ಅಂತರಾಂಗದಲ್ಲಿರುವ ಅಂತರಾಳದಲ್ಲಿರುವ ಸತ್ವವೇ ದೇವರು ಅಂತ ನಾವು ಕರಿಬಹುದು. ನಮ್ಮ ಹಿಂದೂ ತತ್ವದ ಪ್ರಕಾರ ಈ ಸತ್ವವನ್ನೇ ನಾವು ದೇವರು ಅಂತ ಪರಿಗಣಿಸ್ಬೋದು. ಅಂದರೆ ಎಲ್ಲ ಜೀವಿಗಳ ಅಂತರಂಗದಲ್ಲಿರುವ ಸತ್ಯ ಒಂದೇ ಆದರೂ, ಅವಳ ಮೂಲ ಒಂದೇ ಆದರೂ, ಅವ್ಯಾವೂ ಅಖಂಡವಲ್ಲ. ಅಖಂಡ ಒಂದೇ, ಅದು ಮಾತ್ರ ಅಖಂಡ. ಇನ್ನೆಲ್ಲವೂ ಅಖಂಡದಿಂದ ಏನು ಹೊರಹೊಮ್ಮಿತೋ ಅದು ಯಾವುದು ಅಖಂಡವಲ್ಲ, ಒಂದು ಭಾಗ ಅಥವಾ ಒಂದು ಕಿರಣ ಮಾತ್ರ. ಆದ್ದರಿಂದ ಎಲ್ಲವೂ ಪರಿಪೂರ್ಣದಿಂದ ಹೊರಬಂದರೂ ಬಾಹ್ಯ ಪ್ರಪಂಚದ ಒತ್ತಡದಿಂದ, ಪ್ರಭಾವದಿಂದ ಅವೆಲ್ಲವೂ ಅಪರಿಪೂರ್ಣ. ನಾವೆಲ್ಲ ಏನು ವಸ್ತು ಪ್ರಪಂಚ ನೋಡ್ತಾ ಇದ್ದೀವಿ, ಇದ್ಯಾವುದರಲ್ಲಿ ನಾವು ಪರಿಪೂರ್ಣತೆಯನ್ನು ಕಾಣಕ್ಕಾಗಲ್ಲ, ಯಾವುದರಲ್ಲೂ ಅಖಂಡತೆಯನ್ನು ಕಾಣಕ್ಕಾಗಲ್ಲ, ಇದರಲ್ಲೆಲ್ಲ ಅಪರಿಪೂರ್ಣತೆಯನ್ನು ಕಾಣ್ತಾ ಇದ್ವಿ ನಾವು. ಯಾಕೆಂದ್ರೆ ಇಲ್ಲಿ ಎಲ್ಲಿ ನಾವು ನೋಡಿದ್ರೆ, ಯಾವುದು ನೋಡಿದ್ರು, ವಿಜ್ಞಾನ ಆಗಲಿ, ಟೆಕ್ನಾಲಜಿ ತಗೊಳ್ಳಿ, ಯಾವುದೇ ಒಂದು ದಿಕ್ಕಿನಲ್ಲಿ ಹೋದಾಗ್ಲೂ ನಾವು ಪೂರ್ಣತೆಯನ್ನು ಕಾಣಕ್ಕಾಗಲ್ಲ. ಅದರಲ್ಲಿ ಏನೋ ಒಂದು ಅಪರಿಪೂರ್ಣತೆ, ಒಂದು ವಿಘ್ನ, ಒಂದು ತೊಂದರೆ, ಒಂದು ತೊಡಕು, ಇದು ನಮ್ಮನ್ನ ನಿರಂತರವಾಗಿ ಬಾಧಿಸ್ತಾನೆ ಹೋಗುತ್ತೆ. ಸೊ ಆದ್ರಿಂದ ನಾವೇನು ಈ ವಸ್ತು ಪ್ರಪಂಚ ನೋಡ್ತಾ ಇದ್ದೀವಿ, ಈ ವಸ್ತು ಪ್ರಪಂಚದಲ್ಲಿ ಆ ಪರಿಪೂರ್ಣತೆ ಅನ್ನೋದು ನಾವು ಕಾಣಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮುಂದೆ ಇದಕ್ಕೆ ಒಂದು ಪೂರ್ಕವಾಗಿ ಈ ಒಂದು ಆಧಾರದ ಮೇಲೆ ನಮ್ಮ ಅಭಿಪ್ರಾಯಗಳನ್ನು ಪರಿಗಣಿಸಿ ನಾವು ಪ್ರಶ್ನೆ ಮಾಡಬಹುದು. ಯಾವ ಒಂದು ಕಾರ್ಯವಿಧಾನದಿಂದ ಈ ಪ್ರಕ್ರಿಯೆ, ಈ ಪ್ರೋಸೆಸ್, ಈ ಜೀವ ಜಗತ್ತು ಹೊರಹೊಮ್ಮಿತು? ನಮಗೆ ಕಣ್ಣಿಗೆ ಕಾಣುವ, ಕಾಣದಿರುವ ಜೀವಿಗಳ ಹುಟ್ಟು ಮತ್ತು ಸಾವು ಮತ್ತು ವಿಶ್ವದ ಈ ಬ್ರಹ್ಮಾಂಡದ ಸುವ್ಯವಸ್ಥಿತ ರಚನೆ, ಕ್ರಮಬದ್ಧವಾದ ಚಲನೆ, ರಾತ್ರಿ ಹಗಲು, ಹುಟ್ಟು ಸಾವು, ನಿದ್ರೆ ಎಚ್ಚರ, ಋತುಮಾನಗಳು, ಇತರ ಇವುಗಳ ಕಾರ್ಯಾಚರಣೆ ಹಿನ್ನೆಲೆ ಯಾವುದು? ಇದನ್ನು ಹೇಗೆ ಕ್ರಮಬದ್ಧವಾಗಿ ನಡೀತಾ ಇದೆ? ಕ್ರಮಬದ್ಧವಾಗಿ ನಡೀಬೇಕಾದ್ರೆ ಇದಕ್ಕೆ ಏನಾದ್ರು ಒಂದು ಹಿನ್ನೆಲೆ ಇರಬೇಕಲ್ಲ. ಆ ಹಿನ್ನೆಲೆ ಯಾವುದು, ಆ ತಂತ್ರ ಯಾವುದು, ಅದನ್ನು ಸೂಕ್ಷ್ಮವಾಗಿ ಗ್ರಹಿಸ್ತವಾಗಿ ನಮಗೇನು ತಿಳಿತದೆ ಅಂತ ಹೇಳಿದ್ರೆ, ನಮಗೆ ಅರಿವಿರಲಿ ಇಲ್ಲದಿರಲಿ ಯಾವೆಲ್ಲ ಒಪ್ಕೋಬೇಕಾದ ಒಂದು ಸಂಗತಿ ಏನೆಂದರೆ, ಒಂದು ನಿಯಮಬದ್ಧವಾದ ವಿಧಿ, ನಿಯಮ ಅಲ್ಲ, ಆ ನಿಯಮ ಈ ವಿಶ್ವವನ್ನು ನಿಯಂತ್ರಿಸ್ತಾ ಇದೆ ಅಂತ ಹೇಳ್ಬೋದು. ಸೊ ನಿಯಮಬದ್ಧವಾದ ನಿಯಮ, ರಾತ್ರಿ ಹಗಲು, ಹುಟ್ಟು ಸಾವು, ನಿದ್ರೆ ಎಚ್ಚರ, ಋತುಮಾನಗಳು, ಕ್ರಮಬದ್ಧವಾಗ ಎಲ್ಲವೂ ಒಂದು ನಿಯಮಬದ್ಧವಾಗಿ ನಡ್ಕೊಂಡು ಹೋಗ್ತಾ ಇದೆ. ಸೊ ಇದನ್ನು ನಾವು ಒಂದು ಈ ಆಧಾರದ ಮೇಲೆ ನಮ್ಮ ಅಭಿಪ್ರಾಯಗಳನ್ನ ಪರಿಗಣಿಸಿ ನಾವು ಪ್ರಶ್ನೆ ಮಾಡೋದು, ಈ ತಂತ್ರ ಯಾವುದು ಅಂತ. ಇದರಲ್ಲಿ ಒಂದು ಎಡ್ವಿನ್ ಆರ್ನಾಲ್ಡ್ ಬುದ್ಧ ಏಷ್ಯಾ ಜ್ಯೋತಿ, ಲೈಟ್ ಆಫ್ ಏಷ್ಯಾದಲ್ಲಿ ಏನು ಹೇಳೋರಿದೆ, ಇದು ಒಂದು ಬದಲಾಯಿಸಾಗದ ಒಂದು ನಿಯಮ, ಇದನ್ನು ಬದಲಾಯಿಸಕ್ಕಾಗೋದಿಲ್ಲ, ಯಾರೊಂದು ಬದಲಾಯಿಸಕ್ಕಾಗೋದಿಲ್ಲ. ಇದು ಹೇಗಿದೆ ಅಂದರೆ, ಆ ವಿಶ್ವದಲ್ಲಿ ಎಲ್ಲ ಜೀವಿಗಳ ಪರಸ್ಪರ ಸಂಬಂಧ, ಪರಸ್ಪರ ಕಾರ್ಯಾಚರಣೆ ಮತ್ತು ಪರಸ್ಪರ ಅವಲಂಬನೆಯನ್ನು ಪರಿಗಣಿಸಬೇಕು. ನಾವು ಅನ್ಯೋನ್ಯವಾಗಿ ಅಂದರೆ ಇಂಟರ್ ರಿಲೇಷನ್, ಇಂಟರ್ ಆಕ್ಷನ್, ಇಂಟರ್ ಡಿಪೆಂಡೆನ್ಸ್, ಈ ಮೂರನ್ನು ಎಲ್ಲ ಜೀವಗಳಿಗೆ ಒಂದಕ್ಕೊಂದಕ್ಕೊಂದಕ್ಕೆ ಸಂಬಂಧ ಇದೆ. ಒಂದಕ್ಕೊಂದಕ್ಕೆ ಅನ್ಯೋನ್ಯತೆ ಇದೆ, ಒಂದಕ್ಕೊಂದಕ್ಕೆ ಡಿಪೆಂಡೆನ್ಸಿ ಇದೆ, ಒಂದಕ್ಕೊಂದಕ್ಕೆ ರಿಲೇಷನ್ ಇದೆ. ಯಾವ ಜೀವನ ಹೊರತಾಗಿ ಪ್ರತ್ಯೇಕವಾಗಿ ಯಾವ ಜೀವನ ನಾವು ನೋಡೋಕ್ಕಾಗೋದಿಲ್ಲ, ಯಾವ ಜೀವನ ಜೀವಿಸೋಕ್ಕಾಗೋದಿಲ್ಲ. ಸೊ ಈ ರೀತಿ ಪರಸ್ಪರ ಒಂದು ಕ್ರಿಯೆ ಮತ್ತು ಪ್ರತಿಕ್ರಿಯೆ ಬಗ್ಗೆ ಏಷ್ಯಾ ಬುದ್ಧನ ಒಂದು ಏಷ್ಯಾ ಜ್ಯೋತಿಯ ಲೈಟ್ ಆಫ್ ಏಷ್ಯಾದ ಏನು ಹೇಳ್ತಾರೆ, ಆ ಮಹತ್ತರವಾದ ನಿಯಮ, ಆ ಧರ್ಮ ಹೇಗಿದೆ ಎಂದೇ ವರ್ಣನೆ ಮಾಡ್ತಾರೆ. ಅದು ಎಲ್ಲ ಕಡೆ ನೋಡುವುದು ಮತ್ತು ಎಲ್ಲರನ್ನು ಗುರುತು ಮಾಡುವುದು. ಆ ಧರ್ಮವು ದೀರ್ಘವಾಗಿ ಮತ್ತು ನಿಧಾನವಾಗಿ ಕಾರ್ಯಗತಗೊಳಿಸುವುದಾದರೂ ಅದಕ್ಕೆ ಯಾವ ಸಿಟ್ಟು ಸಿಡುಕು ಮತ್ತು ಕ್ಷಮಿಸುವುದು ಗೊತ್ತಿಲ್ಲ. ಆ ಯಾವಾಗಲೂ ಪ್ರಾಮಾಣಿಕ, ಅದು ಸರಿಯಾಗಿ ಅಳೆಯಬಲ್ಲದು, ಅದರಲ್ಲಿರುವ ತಕ್ಕಡಿಯು ದೋಷ ಮುಕ್ತ. ಅದು ನಾಳೆ ತೀರ್ಪು ನೀಡುವುದು ಅಥವಾ ಹಲವಾರು ಜನ್ಮಗಳ ನಂತರ. ಕೊಲೆಗಾರನ ಚಾಕು ಅವನನ್ನೇ ಚುಚ್ಚುವುದು. ಅನ್ಯಾಯದ ಪರ ವಾದ ಮಾಡಿದ ನ್ಯಾಯಾಧೀಶನು ತನ್ನನ್ನು ಕಾಪಾಡುವವನನ್ನು ಕಳೆದುಕೊಳ್ಳುವನು. ಅಸತ್ಯ ಹೇಳುವ ನಾಲಿಗೆ ತನ್ನ ಸುಳ್ಳಿಗೆ ತಾನೇ ಬಲಿಯಾಗುವುದು. ನುಸುಳಿಕೊಂಡು ಹೋಗುವ ಕಳ್ಳನು ಸುಲಿಗೆಗಾರನು ಏನು ಸುಲಿಗೆ ಮಾಡಿದನೋ ಅದನ್ನು ಹಿಂದಕ್ಕೆ ಒಪ್ಪಿಸುವನು. ಯಾರೂ ಇದನ್ನು ತಡೆಯಲಾರರು ಮತ್ತು ಅದರ ದಿಕ್ಕನ್ನು ಬದಲಾಯಿಸಲಾರರು. ಇದರ ಸಾರವೇ ಪ್ರೇಮ, ಇದರ ಕೊನೆಯೇ ಶಾಂತಿ, ಅದರ ನೆರವೇರಿಕೆ ಆನಂದ. ಈ ರೀತಿ ಏನು ಒಂದು ನಿಯಮಬದ್ಧವಾದ ಒಂದು ವಿಧಿ ನಿಬಂಧನೆ ಏನಿದೆ, ವಿಧಿ ನಿಯಮ, ಇದು ಎಲ್ಲ ಜೀವಿಗಳ ಪರಸ್ಪರ ಸಂಬಂಧ, ಎಲ್ಲ ಪರಸ್ಪರ ಜೀವಿಗಳ ಒಂದು ರಿಲೇಷನ್ನು, ಸಂಬಂಧಗಳು ಮತ್ತು ಇಂಟರ್ಡಿಪೆಂಡೆನ್ಸ್ ಅಂದರೆ ಅನ್ಯೂನ್ಯತೆ. ಸೊ ಇದೆಲ್ಲನೂ ನಾವು ಕ್ರಮಬದ್ಧವಾಗಿ ನೋಡಿದಾಗ ಇದರಲ್ಲಿ ಈ ನಿಯಮವನ್ನು ನಾವು ಎಲ್ಲ ಜೀವಿಗಳ ಅಂತರಂಗದಲ್ಲಿ ಅಂತರ್ಗತವಾಗಿ ನೆಲೆಸಿ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಅಂದರೆ ಇಲ್ಲಿ ಆಕ್ಷನ್ ಆ್ಯಂಡ್ ರಿಯಾಕ್ಷನ್. ಸೊ ಈ ರೀತಿ ಇದು ಕ್ರಿಯೆ ಮತ್ತು ಪ್ರತಿಕ್ರಿಯೆಗೆ ಹೊರಹೊಮ್ಮತಾ ಇರ್ತದೆ. ಏನಂದರೆ ಇಲ್ಲಿ ಒಂದು ಕ್ರಿಯೆ ಮಾಡಬೇಕಾದ್ರೆ ಒಂದು ಪ್ರತಿಕ್ರಿಯೆ ಇದ್ದೇ ಮಾಡಿದಾಗ ಒಂದು ಪ್ರತಿಕ್ರಿಯೆ ಇದ್ದೇ ಇರ್ತದೆ. ಒಂದು ಕ್ರಿಯೆ ಮಾಡಬೇಕಂದ್ರೆ ಒಂದು ಜೀವಿಯ ಅವಶ್ಯಕತೆ ಇದೆ. ಅಂದರೆ ಇಲ್ಲಿ ಮೂಲದಲ್ಲಿ ಶಕ್ತಿ ಇದೆ, ಆ ಕ್ರಿಯೆಗೊಳ್ಳುವಂಥ ಒಂದು ಆ ಕ್ರಿಯೆ ಪರಿಣಾಮವನ್ನು ಅನುಭವಿಸುವಂಥ ಒಬ್ಬ ಜೀವಿ ಅಗತ್ಯ. ಅಂದರೆ ಇಲ್ಲಿ ಜೀವಿ ಇಲ್ಲದೇ ಯಾವ ಕ್ರಿಯೆ ಮತ್ತು ಪ್ರತಿಕ್ರಿಯೆ ನಡೆಯೋದಿಲ್ಲ. ಅಂದರೆ ನಾನು ಒಂದು ಕ್ರಿಯೆ ಕೈಗೊಂಡಾಗ ಅದಕ್ಕೆ ಅದರ ಲೆಕ್ಕಾಚಾರವಾಗಿ ಪ್ರತಿಕ್ರಿಯೆ ಬಂದೇ ಬರ್ತದೆ. ಅಂದರೆ ಪ್ರತಿಕ್ರಿಯೆ ಮತ್ತು ಪ್ರತಿಕ್ರಿಯೆ ಇದು ನಿರಂತರವಾಗಿ ನಡೀತಾ ಇರೋದ್ರಿಂದ ಇಲ್ಲಿ ಈ ಕ್ರಿಯೆಯಲ್ಲಿ ಕೆಲವು ಒಳ್ಳೆಯವುದಿರ್ತವೆ, ಕೆಲವು ಉಪಯುಕ್ತವಾದವು ಮತ್ತು ಕೆಲವು ಕೆಡುಕಿನವು ಮತ್ತು ಹಾನಿಕರವಾದ ಕ್ರಿಯೆಯನ್ನು ನಡೀತವೆ ನಮ್ಮಿಂದ. ಸೊ ಎಲ್ಲ ಕ್ರಿಯೆ ಜವಾಬ್ದಾರಿ ಆ ಕ್ರಿಯೆಯನ್ನು ಎಸಗುವ ಅಂದ್ರೆ ಅದನ್ನು ಕ್ರಿಯೆ ಮಾಡುವಂಥ ಪ್ರತಿ ಜೀವಿಗಳನ್ನು ಅವಲಂಬಿಸಿರ್ತದೆ. ಏನು ಕ್ರಿಯೆ ನಾವು ಮಾಡ್ತೀವಿ ಅದು ನಮ್ಮ ಜವಾಬ್ದಾರಿ. ಆ ಕ್ರಿಯೆ ಸರಿಯಾಗಿದೆಯೇ ಸರಿಯಾಗಿ ಇಲ್ಲವೇ ಅನ್ನೋದನ್ನ ಜಡ್ಜ್ ಮಾಡೋದು ನಾವೇ ಮಾಡಬೇಕಾಯ್ತದೆ. ಅಂದರೆ ಇಲ್ಲಿ ಆಯಾ ಜೀವಿಗಳ ಸ್ಥಿತಿಗತಿಗಳು, ಇವತ್ತು ಏನು ನಾವು ಇದ್ದೀವಿ, ನಾವು ಯಾವ ರೀತಿ ಇದ್ದೀವಿ, ನಮಗೆ ದುಃಖ ಏನು, ಸಂಕಟ ಏನು, ಒಳ್ಳೇದು ಇದೆಯೋ, ಸಂತೋಷ ಇದೆಯೋ, ನೆಮ್ಮದಿ ಇದೆಯೋ, ಎಲ್ಲದಕ್ಕೂ ನಮ್ಮ ಆಲೋಚನೆ ಮತ್ತು ನಮ್ಮ ಕ್ರಿಯೆಗಳೇ ಕಾರಣ ಅಂತ ಹೇಳ್ತಾರೆ. ನಾವು ಈಗ ಧಮಪದದಲ್ಲಿ ಓದ್ದಂಗೆ ಎಲ್ಲ ಮತ್ತಾವುದೂ ಅಲ್ಲ ಇದಕ್ಕೆ ಕಾರಣ. ಅಲ್ಲಿ ಧಮಪದಲ್ಲಿ ನಮ್ಮ ಇಲ್ಲಿ ಹೇಳ್ತಾರೆ, ನಮ್ಮ ಇರುವಿಕೆ ಎಲ್ಲವೂ ನಮ್ಮ ಚಿಂತನೆಗಳುಂಟಾದದು. ನಮ್ಮ ಇರುವಿಕೆಯೆಲ್ಲ ನಮ್ಮ ಚಿಂತನೆಗಳೇ ಆಧಾರ, ನಮ್ಮ ಚಿಂತನೆಗಳಿಂದಲೇ ರೂಪಿಸಲ್ಪಟ್ಟಿವೆ. ದುಷ್ಟ ಚಿಂತನೆ, ದುಷ್ಕ್ರಿಯೆ, ದುಷ್ಟ ಮಾತುಗಳು ಇವುಗಳಲ್ಲಿ ವರ್ತಿಸುವವನನ್ನು ಗಾಡಿಯ ಚಕ್ರವು ಎತ್ತಿನ ಗೊರಸನ್ನು ಅನುಸರಿಸುವಂತೆ ದುಃಖವು ಅನುಸರಿಸುವುದು. ನಮ್ಮ ಇರುವಿಕೆಯೆಲ್ಲವೂ ನಮ್ಮ ಚಿಂತನೆಗಳಿಂದ ಉಂಟಾದದ್ದು. ನಮ್ಮ ಇರುವಿಕೆಯೆಲ್ಲಕ್ಕೂ ನಮ್ಮ ಚಿಂತನೆಗಳೇ ಆಧಾರ ಮತ್ತು ನಮ್ಮ ಚಿಂತನೆಗಳಿಂದಲೇ ರೂಪಿಸಲ್ಪಟ್ಟಿವೆ. ಸದ್ಭಾವನೆ, ಸತ್ಕ್ರಿಯೆ ಮತ್ತು ವಾಕ್ಶುದ್ಧಿಗಳಲ್ಲಿ ವರ್ತಿಸುವವನನ್ನು ನಮ್ಮ ನೆರಳು ನಮ್ಮನ್ನು ಎಡೆಬಿಡದೆ ಅನುಸರಿಸುವಂತೆ ಅವನನ್ನು ಸುಖವು ಸದಾ ಅನುಸರಿಸುವುದು. ಅಂದರೆ ನಾವು ಪಡೆಯುವ ಕೆಲವು ಒಳ್ಳೆಯ ಫಲ, ಕೆಲವು ಕೆಟ್ಟ ಫಲ ಎಲ್ಲ ಕಾರಣ ನಾವೇ ಬಿತ್ತಿದ ಬೀಜದ ಫಲವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಅಂದರೆ ಇಲ್ಲಿ ಯಾವಾಗಲೂ ನಮ್ಮ ಜೀವಿತಾವಧಿಯಲ್ಲಿ ಪ್ರತಿ ಗಳಿಗೆಯಲ್ಲೂ ನಾವು ಕೆಟ್ಟ ಅಥವಾ ಒಳ್ಳೆಯ ಮಾರ್ಗ ಅನುಸರಿಸೋದು ನಮ್ಮ ಕೈನಲ್ಲಿದೆ. ಅಂದರೆ ಮಾನವನಿಗೆ ಈ ವಿವೇಕ, ಈ ಡಿಸ್ಕ್ರಿಮಿನೇಷನ್ ಪವರ್ ಇರೋದ್ರಿಂದ, ಅವನು ಸ್ವತಂತ್ರವಾಗಿರೋದ್ರಿಂದ ಅವನು ಅಧಿಕಾರ ಅವನೇ ಅಲ್ಲಿದೆ. ಅಂದರೆ ಒಳ್ಳೆಯ ಮಾರ್ಗ ಅಥವಾ ಕೆಟ್ಟ ಮಾರ್ಗವನ್ನು ಅವನು ಅನುಸರಿಸ್ಬೋದು. ಅಂದರೆ ಒಳ್ಳೆಯದು ಅಥವಾ ಕೆಟ್ಟದಕ್ಕೆ ನಾವು ಪಾಪ ಪುಣ್ಯ, ಶುಭ ಅಶುಭ, ಅನಿಷ್ಟ ಅದೃಷ್ಟ, ಸುಖ ದುಃಖ, ಅನುಕೂಲ ಅನಾನುಕೂಲ ಅಂತ ನಾವು ಹೇಳ್ಕೊಂಡು ಹೋಗ್ತೀವಿ. ಆದರೆ ಈ ಸುಖ ದುಃಖ ಅಥವಾ ಪಾಪ ಪುಣ್ಯ ಅಥವಾ ಒಳ್ಳೆಯದು ಕೆಟ್ಟದಕ್ಕೆ ಯಾವ ಅಸ್ತಿತ್ವ ಇಲ್ಲ ಅಂತ ಹೇಳ್ತಾರೆ. ಎರಡಕ್ಕೂ ಇದು ಒಂದು ಪದಗಳು, ಕೇವಲ ನಮ್ಮ ವರ್ತನೆ. ನಾವು ಹೇಗೆ ಒಳ್ಳೆಯದನ್ನ ನಮಗೆ ನನಗೆ ಅನುಕೂಲವಾದರೆ ಅದನ್ನು ಸುಖ ಅಂತ ಕನ್ಸಿಡರ್ ಮಾಡ್ತೀವಿ, ನನಗೆ ಸ್ವಲ್ಪ ಕೆಟ್ಟದ್ದು ಏನೋ ತನಗೆ ತೊಂದರೆ ಆಯಿತು ಅಂದರೆ ಅದು ಕೆಟ್ಟದ್ದು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಈ ಅಭಿಪ್ರಾಯ ಹೇಳುವುದು ಕೇವಲ ನಮಗೆ ಆಗುವ ಪರಿಣಾಮದ ಬಗ್ಗೆ, ನಮಗೇನು ಇದರಿಂದ ತೊಂದರೆ ಆಯಿತು ಈ ಒಂದು ಸೀಕ್ವೆನ್ಸಿಂದ, ಈ ಒಂದು ಕೆಲಸದಿಂದ, ಈ ಒಂದು ವರ್ತನೆಯಿಂದ ಏನು ನಮಗೆ ತೊಂದರೆ ಆಯಿತು ಅಥವಾ ಸುಖ ಆಯಿತು ದುಃಖ ಆಯಿತು, ಇದು ನಮಗೆ ಆದ ಒಂದು ಪರಿಣಾಮದಿಂದ ನಾವು ಅದನ್ನು ಜಡ್ಜ್ಮೆಂಟ್ ಕೊಡ್ತೀವಿ. ಇದರಲ್ಲಿ ನಮಗೆ ಒಳ್ಳೆಯದು ಅದರಿಂದ ನಮಗೆ ಯಾವುದೋ ವಿಧದಲ್ಲಿ ಅನುಕೂಲವಿರೋದ್ರಿಂದ ನಮಗೆ ಅದು ಸುಖ, ಇದು ಸುಖ ಅಂತ ಹೇಳಿ, ಯಾವುದೋ ಒಂದು ವಿಧದಲ್ಲಿ ಅದು ಅನಾನುಕೂಲವಾದ್ರಿಂದ ಅದು ದುಃಖ ಅಂತೀವಿ. ಈ ಒಳ್ಳೆಯದು ಮತ್ತು ಕೆಟ್ಟದನ್ನ ಪರಿಗಣಿಸೋರು ನಾವೇನೆ, ಜಡ್ಜ್ಮೆಂಟ್ ಕೊಡೋರು ನಾವೇನೆ, ತೀರ್ಪು ಕೊಡೋರು ನಾವೇನೆ. ಅಂದರೆ ಎಲ್ಲ ವಿಚಾರಗಳಲ್ಲೂ, ಎಲ್ಲ ವಿಷಯಗಳಲ್ಲೂ, ಎಲ್ಲ ಸಂದರ್ಭಗಳಲ್ಲೂ ನಾವು ಈ ತೀರ್ಪು ಕೊಡೋದು ನಾವೇನೆ. ಅಂದರೆ ಇಲ್ಲಿ ಆದ್ದರಿಂದ ನಮಗೆ ನಾವೇ ಕೇಳ್ಕೋಬೇಕು, ಈಗ ಹೇಳ್ಕೋಬೇಕು ಯಾವುದು ಅತ್ಯಂತ ಒಳ್ಳೆಯದು ನಮಗೆ, ಒಳ್ಳೆಯ ಹಾದಿ ಎಂದು ನಾವು ಹಿಂಬಾಲಿಸ್ಕೊಂಡು ಹೋಗ್ತಾ ಇರ್ತೀವೋ ಆ ಹಾದಿಯ ನಮ್ಮ ಸ್ವಂತ ಸುಖವನ್ನು ಅವಲಂಬಿಸಿದೆಯೋ ಅಥವಾ ಇಡೀ ಜೀವ ಜಗತ್ತಿನ ಸುಖ ಅನುಭವಿಸಿ ಅದನ್ನು ಅವಲಂಬಿಸಿದೆಯೋ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕು. ನಾವು ಯಾವಾಗ ಬರೀ ನಮ್ಮ ಸ್ವಂತ ಸುಖ ಅದನ್ನು ಮಾತ್ರ ಅರಸ್ಕೊಂಡು ಹೋದಾಗ, ಅಲ್ಲಿ ಅರಸುತ್ತಾ ನಾವು ಹೋದಾಗ ಅದು ಖಂಡಿತವಾಗಿ ಪರರನ್ನು ಸಮಾಜವನ್ನು ನೋಯಿಸುವುದು ಅಂತ ಹೇಳ್ತಾರೆ. ಯಾಕೆಂದ್ರೆ ಇಲ್ಲಿ ಈ ಜೀವ ಜಗತ್ತು ಏನು ನಾವು ನೋಡ್ತಾ ಇದ್ದೀವಿ ಎಲ್ಲವೂ ಒಂದೇ ಮೂಲದಿಂದ ಬಂದಿರೋದ್ರಿಂದ ಅಲ್ಲಿ ನಾನು ನನ್ನ ಸ್ವಂತ ಸುಖವನ್ನು ಮಾತ್ರ ಅರಸಿ ಈ ಜೀವ ಜಗತ್ತನ್ನು ನಾನು ಬೇರ್ಪಡಿಸಿ ಇದಕ್ಕೂ ನನಗೆ ಸಂಬಂಧ ಇಲ್ಲ ಅಂತ ಯಾವಾಗ ನಾನು ನನ್ನ ಸ್ವಂತ ಸುಖ ಅರಿಸ್ಕೊಂಡು ಹೋದಾಗ ಅಲ್ಲಿ ಬೇರೆ ಒಂದು ಜೀವ ಜಗತ್ತಿಗೆ ನಾನು ಅಡಚಣೆ ಮಾಡ್ದಂಗೆ ಆಯಿತು ಅಂತ ಮಾಸ್ಟರ್ಸ್ ಹೇಳ್ತಾರೆ. ಇದನ್ನು ನಾವು ಭಾಳ ಒಂದು ನಿಧಾನವಾಗಿ ವಿಮರ್ಶೆ ಮಾಡಿ ಇದನ್ನು ಅರ್ಥ ಮಾಡ್ಕೋಬೇಕು. ಯಾಕೆ ಅಂದರೆ ನಮ್ಮ ಮೂಲದಲ್ಲಿ ಒಂದೇ ಆ ವಾಸ್ತವ ಪ್ರಪಂಚದಿಂದ ನಾವೆಲ್ಲ ಸಿಡಿದು ಬಂದಿರೋ ಕಿಡಿಗಳು ಮೂಲದಿಂದ ಒಂದೇ ಇರೋದ್ರಿಂದ ಇಲ್ಲಿ ಒಂದು ಏನು ನಾವು ಬೇರೆ ಬೇರೆ ರೂಪ ವಿಧ ವಿಧವಾದ ಬಣ್ಣ ಏನು ನಾವು ನೋಡ್ತಾ ಇದ್ದೀವಿ ಇದೆಲ್ಲ ಇದು ಮೂಲದಲ್ಲಿ ಏನು ಸತ್ವ ಇದೆ ಆ ಚೇತನ ಇದೆ ಎಲ್ಲ ಒಂದೇ ಇರೋದ್ರಿಂದ ಆ ಮೂಲ ಮರೆತುಬಿಟ್ಟು ನಾವು ವಿಭಿನ್ನ ರೀತಿಯಲ್ಲಿ ಬೇರೆ ಬೇರೆ ವೇಷಗಳು ಬೇರೆ ಬೇರೆ ವಿವಿಧ ರೂಪಗಳು ಇದೆಲ್ಲ ನೋಡಿ ನೋಡಿ ಈ ಜಗತ್ತನ್ನ ಇದು ಬೇರೆ ಇದು ಬೇರೆ ಅಂತ ಈ ಪ್ರತ್ಯೇಕ ಅಂತ ನಾವು ಏನು ಎಣಿಸಿ ನಾನು ನಾಗಾಲ್ವರ್ತದಲ್ಲಿ ಪ್ರಪಂಚದಲ್ಲಿ ನಾನು ಸುಖ ಪಡೆಯಲು ಅರಿಸ್ತಾ ಹೋಗ್ತಾ ಇರ್ತೀನಿ. ಆವಾಗ ನಾನು ಈ ಜೀವ ಜಗತ್ತಿಗೆ ನಾನು ಬೇರ್ಪಡಿಸಿ ಇದನ್ನು ಬೇರೆ ಮಾಡಿ ನಾನು ಸುಖ ಅನುಭವಿಸೋಕೆ ಮಾತ್ರ ನಾನು ಕಾರಣಕರ್ತ ಆಗ್ತೀನಿ. ಸೊ ಆವಾಗ ನಮಗೆ ಇಲ್ಲಿ ನನ್ನ ಸ್ವಂತ ಸುಖ ಯಾವಾಗ ಅರಸ್ತಾ ಹೋಗ್ತಾ ಇರ್ತೀನೋ ಆವಾಗ ನಾನು ಸಮಾಜವನ್ನು ನಾನು ಬೇರ್ಪಡಿಸ್ತಾ ಇರ್ತೀನಿ. ಸಮಾಜದಿಂದ ನಾವು ಬೇರೆ ಆಗಿರೋಕ್ಕೆ ಸಾಧ್ಯವಿಲ್ಲ, ಈ ಸಮಾಜದ ಒಂದು ಭಾಗ, ಐ ಆಮ್ ದಿ ಪಾರ್ಟ್ ಆಫ್ ದಿಸ್ ವರ್ಲ್ಡ್. ಸೊ ಅದರಿಂದ ಅಲ್ಲಿ ನನಗೆ ಸಮಾಜವನ್ನು ದುಃಖಕ್ಕೀಡು ಮಾಡ್ದಂಗಾಯ್ತು ಅಂತ ಹೇಳ್ತಾರೆ. ಇಲ್ಲಿ ಏನಂದ್ರೆ ಇದರಿಂದ ನಾವು ಏನು ಕೆಟ್ಟದ್ದನ್ನು ಕೇಡನ್ನು ಮಾಡಿದಂತಾಯ್ತದೆ ನನ್ನ ಸ್ವಂತ ಸುಖವನ್ನು ನಾನು ಅರಿಸ್ಕೊಂಡು ಹೋದಾಗ. ಅಂದರೆ ಇಲ್ಲಿ ನನಗೆ ತಿಳಿದೆಯೋ ಬೇರೆಯವ್ರ ದಾರಿಗೆ ಅಡಚಣೆ ಮಾಡ್ತಾ ಇದ್ದೀವಿ ಅಂತ ಮಾಸ್ಟರ್ಸ್ ಹೇಳ್ತಾರೆ ನೋಡಿ. ನನ್ನ ಸ್ವಂತ ಸುಖ ಅನುಭವಿಸ್ತಾ ಇರ್ತೀನಿ ನಾನು, ಅದಕ್ಕೆ ಬೇಕಾದ ಮಾರ್ಗಗಳು ಇದೆಲ್ಲ ಹುಡುಕ್ತಾ ಇರ್ತೀನಿ, ಆದರೆ ಬೇರೆ ಜೀವಿಗಳಿಗೆ ಏನು ಹಾನಿ ಆಯಿತು, ಈ ಜೀವ ಜಗತ್ತಿಗೆ ಏನು ನಾನು ಹೊಂದ್ಕೊಂಡಿದ್ದೀನ, ಎಲ್ಲ ಯಾಕೇನು ಮೂಲದಿಂದ ಒಂದೇ ಇರೋದ್ರಿಂದ ಬೇರೆ ಮೇರ್ಪಡಿಸಿ ನನ್ನ ಸ್ವಂತ ಸುಖ ಮಾತ್ರ ಅಂದು ಅರಿಸ್ಕೊಂಡು ಹೋಗ್ತಾ ಇದ್ದೆ. ಈಗ ನಾವು ಮಾಡುವಂಥ ಕ್ರಿಮಿನಾಶಗಳು, ಯುದ್ಧ, ಈ ಜಗತ್ತಲ್ಲಿ ಏನೇನು ನಾವು ಮಾಡಿದ್ದೀವಿ, ಎಷ್ಟು ಈ ಭೂಮಿನ ಈ ಭೂಮಿ ಮೇಲೆ ಎಷ್ಟು ಯುದ್ಧ ನಡೆದಿವೆ, ಎಷ್ಟು ಪ್ರಾಣಿ ಪಕ್ಷಿಗಳು ಹತ್ಯೆಯಾಗವೆ, ಎಷ್ಟು ಸಸ್ಯವರ್ಗ ಖನಿಜ ವರ್ಗದ ಮೇಲೆ ಏನು ನಾವು ದಾಳಿ ಮಾಡಿದ್ದೀವಿ, ಈ ಜಲಚರಗಳ ಮೇಲೆ ಏನು ಹಾನಿ ಮಾಡಿ, ಈ ಸಮುದ್ರ ನೀರು ಗಾಳಿ ಎಷ್ಟು ನಾವು ಅಪವಿತ್ರ ಮಾಡಿ ಎಷ್ಟು ಹಾಳು ಮಾಡಿದ್ದೀವಿ. ಇದು ಅಂದರೆ ನಮಗೆ ಸಂಬಂಧ ಇಲ್ಲ ಇದು, ಅಥವಾ ಇದು ನನಗೋಸ್ಕರನೇ ಇದೆ, ಇದೆಲ್ಲ ನಾನು ದೇವ್ರು ಸೃಷ್ಟಿ ಮಾಡಿ ನನಗೋಸ್ಕರನೇ, ಇದ್ರ ಮೇಲೆ ನಾನು ಏನು ಪ್ರಾಬಲ್ಯ ಮಾಡ್ಬೋದು, ಇದೆಲ್ಲ ನಾನು ಸ್ವಂತ ಹಿಡಿತಕ್ಕೆ ತಗೊಂಡು ನಾನು ಏನು ಬೇಕಾದ್ರೂ ಮಾಡ್ಬೋದು. ಇವತ್ತು ನಮ್ಮ ಎಲ್ಲ ಟೆಕ್ನಾಲಜಿ ನಮ್ಮ ಸೈನ್ಸು ಎಲ್ಲನೂ ವಿಚಾರ ಮಾಡಿ ಎಲ್ಲನೂ ಮೂಲ ಬರೀ ಮನುಷ್ಯನ ಮಾತ್ರ ಇದು ಸೀಮಿತವಾಗಿ ನಡೀತಾ ಇದೆ. ಬೇರೆ ಜೀವ ಜಗತ್ತಿಗೆ ನಾವೇನು ಅದಕ್ಕೆ ಮನ್ನಣೆ ಕೊಟ್ಟಿಲ್ಲ. ಇಲ್ಲಿ ಇವತ್ತು ಯಾವ ನಾವು ಅಡ್ವಾನ್ಸ್ಮೆಂಟ್ ತಗೊಳ್ಳಿ ಏನೇ ತಗೊಳ್ಳಿ ಮನುಷ್ಯನ ಪರವಾಗಿ ನಡೀತಾ ಇದೆ. ಬೇರೆ ಜೀವಿಗಳ ಮೇಲೆ ನಾವು ಯಾವುದೋ ಒಂದು ಅದ್ರ ಮೇಲೆ ಏನು ಪ್ರಭಾವ ಆಗ್ತಾ ಇದೆ, ಕೆಟ್ಟದ್ದಾಗ್ತಾ ಇದೆ, ಏನು ಪರಿಣಾಮ ಅದ್ರ ಕೆಟ್ಟ ಪರಿಣಾಮ ಏನಾಗ್ತಾ ಇದೆ ಅನ್ನೋದು ನಾವು ಗಮನಕ್ಕೆ ತಗೊಂಡಿಲ್ಲ. ಎಲ್ಲನೂ ಮನುಷ್ಯನ ಒಂದು ಅವನ ಉಪಯೋಗಕ್ಕೆ ಮಾತ್ರ ನಾವು ಎಲ್ಲ ನಮ್ಮ ಕಾರ್ಯವಿಧಾನಗಳು ಎಲ್ಲನೂ ಟೆಕ್ನಾಲಜಿ ಆಗಲಿ ಸೈನ್ಸ್ ಆಗಲಿ ಇನ್ನೊಂದಾಗಲಿ ಎಲ್ಲ ಆ ರೂಪದಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಸೊ ಇಲ್ಲಿ ನಾವು ಅದನ್ನು ಪರಾಮರ್ಶೆ ಮಾಡಿದಾಗ ನಾವು ಏನು ಆ ಮೂಲ ಏನಿದೆ, ಎಲ್ಲ ಆತ್ಮಗಳು ಒಂದೇ ಮೂಲದಿಂದ ಹೊರಬಂದಿದ್ದರಿಂದ ಅಂದರೆ ಮೂಲತಃ ಒಂದೇ, ಬೇರೆ ಬೇರೆ ರೂಪ ಬಣ್ಣ ಆಕಾರ ಪಡೆದಿರುವುದರಿಂದ ವಿಭಿನ್ನವಾಗಿ ಕಂಡರೂ ಒಳಗೆ ಅಂತರ್ಗತವಾಗಿರುವ ತತ್ವ ಸತ್ವ ಚೈತನ್ಯ ಒಂದೇ ಒಂದು. ಸೊ ಈ ಮೂಲ ನಾವು ಅರ್ಥ ಮಾಡ್ಕೊಳ್ದೇನೆ ಬೇರೆ ಬೇರೆ ನಾವು ಕಂಡು ನನ್ನ ಸುಖಕ್ಕೆ ಮಾತ್ರ ನಾವು ಈ ಜಗತ್ತಿನ ಉಪಯೋಗಿಸ್ಕೊಂಡು ಬೇರೆ ಜೀವಿಗಳನ್ನ ನಾವು ಪಕ್ಕಕ್ಕೆ ಸರಿಸಿ ನಾನು ಮುಂದೆ ನಾನು ಸುಖ ಪಡೆಯೋಕ್ಕೋಸ್ಕರ ಈ ಜಗತ್ತನ್ನು ಉಪಯೋಗಿಸ್ಕೊಂಡು ಹೋಗ್ತಾ ಇದ್ದೆ. ಅದಕ್ಕೆ ಇಲ್ಲಿ ಡಿ ವಿ ಜಿ ಅವರು ಒಂದು ಅವರ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ತುಂಬ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಪ್ರತ್ಯೇಕ ಸುಖವ ನೀ ಪ್ರತ್ಯೇಕ ಸಂಪದವ ನಿತ್ಯ ಆಸೆ ಇದ್ದ ಅರಸಿ ಮಿಕ್ಕೆಲ್ಲ ಜಗವ ನೊತ್ತಟ್ಟಿಗಿರುವೆನೆ ನಷ್ಟವಾರಿಗೆ ಮರುಳೆ ಬತ್ತುವುದ ನಿನ್ನ ಆತ್ಮ ಮಂಕುತಿಮ್ಮ ಅಂತಾರೆ. ಅಂದ್ರೆ ನಿನ್ನ ಸುಖ ಸಂಪತ್ತೆಲ್ಲ ನೀನು ಅರಿಸ್ಕೊಂಡು ಅರಿಸ್ಕೊಂಡು ಹೋಗ್ತಾ ಇದೆಯಾ, ಮಿಕ್ಕ ಜಗತ್ತೆಲ್ಲ ಪಕ್ಕಕ್ಕೆ ಸರಿಸಿ ನೀನು ನಾಗಾ ಲೋಟದಲ್ಲಿ ಇದನ್ನ ನೀನು ಸುಖನ ಅರಿಸ್ಕೊಂಡು ಹೊರಸು ಹೋಗ್ತಾ ಇದೆಯಾ, ಆ ಸುಖದಿಂದ ನಿನ್ನ ನಿಜವಾದ ಆನಂದ ಸದ್ಯ ಸಿಕ್ಕಲ್ಲ, ಅದು ನಿನ್ನ ಆತ್ಮ ಬತ್ತೋಗ್ತದೆ ಅಲ್ಲಿ. ನೀನೇನು ಒಂದು ಬರ್ರಾಗಿ ಒಂದು ಬರಿ ಒಂದು ಕೊರಡು ತರ ನೀನು ಇರ್ತೀಯ, ಇದರಿಂದ ಏನು ನೀನು ಸಾಧನೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಏನಂದ್ರೆ ಇದು ವಾಸ್ತವ ಪ್ರಪಂಚದಲ್ಲಿ ಏನು ನಾವು ನಿಜವಾದ ಆನಂದ ಏನು ಸುಖ ಇದೆ ಅದನ್ನು ಈ ವಸ್ತು ಪ್ರಪಂಚದಲ್ಲಿ ಪಡೆಯೋಕ್ಕಾಗಲ್ಲ. ಯಾಕೆಂದ್ರೆ ಇದು ವಸ್ತು ಪ್ರಪಂಚದಲ್ಲಿ ವಿಭಿನ್ನತೆ ನಾವು ಕಂಡು ಇದರಲ್ಲಿ ನಾವು ಪ್ರತ್ಯೇಕವಾಗಿ ನಾವು ಅನುಸರಿಸಿದಾಗ ನಮ್ಮಲ್ಲಿ ನಿಜವಾದ ಆನಂದ ಸುಖ ಪಡೆಯಕ್ಕಾಗಲ್ಲ. ಇಲ್ಲಿ ಇನ್ನೊಂದು ಹೇಳ್ತಾರೆ, ಪ್ರತ್ಯೇಕ ಸುಖವಲ್ಪದು ಗಳಿಕೆ ತೋರಿಕೆಗೆ ಮಾತ್ರ, ಆತ್ಮ ವಿಸ್ತಾರವಾಗಿದೆ ನಿತ್ಯ ಸುಖ, ವ್ಯಕ್ತಿ ಜೀವನದ ಸೋಂಪು ಸಮಷ್ಟಿ ಜೀವನದಿ ಒಟ್ಟು ಬಾಳುವುದ ಕಲಿಯೋ ಮಂಕುತಿಮ್ಮ. ನೋಡಿ, ನಾವು ಸಮಷ್ಟಿ ಜೀವನದ ಬಿಟ್ಟು ವ್ಯಷ್ಟಿ ಜೀವನದಲ್ಲಿ ನಾವು ಜೀವನ ಮಾಡಕ್ಕೆ ಹೋಗ್ತಾ ಇರ್ತೀವಿ. ಪ್ರತಿಯೊಬ್ಬರು ಯಾವುದೇ ನಿಮ್ಮ ಇಂಟರ್ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಯಾವ ಸಂಸ್ಥೆ ತಗೊಳ್ಳಿ, ಯಾವ ಅಡ್ವಾನ್ಸ್ಮೆಂಟ್ ತಗೊಳ್ಳಿ, ಎಲ್ಲ ವ್ಯಕ್ತಿಗತವಾಗಿ ನಡೀತಾ ಇರೋದೆ. ಇವತ್ತು ಏನು ಸೈನ್ಸು ಟೆಕ್ನಾಲಜಿ ಏನು ಕೆಮಿಕಲ್ಸು ಫರ್ಟಿಲೈಸರ್ಸು ಕ್ರಿಮಿನಾಶಕ ಏನು ನಡೀತಾ ಇದೆ ಒಂದು ಬರ್ಬರವಾಗಿ ಈ ಜಗತ್ತಿನಲ್ಲಿ ಈ ಜೀವ ಜಗತ್ತಿಗೆ ಎಲ್ಲ ಮಾರ್ಕವಾಗಿ ನಡೀತಾ ಇದೆ. ಸೊ ಇದರಿಂದ ನಾವು ಹೇಗೆ ನಾವು ಸುಖ ಪಡಕ್ಕೆ ಸಾಧ್ಯ? ಸೊ ಸುಖ ಪಡಕ್ಕೆ ಸಾಧ್ಯವಿಲ್ಲ. ಅಲ್ಲಿ ದುಃಖ ನಿರಂತರವಾಗಿ ನಮ್ಮ ಹಿಂಬಾಲಿಸ್ತಾ ಇರ್ತದೆ. ಆ ದುಃಖ ನಾವು ನಿರಂತರವಾಗಿ ಹಿಂಬಾಲಿಸೋದ್ರಿಂದ ನಮಗೆ ಅಲ್ಲಿ ನಾವು ಸುಖ ಕಾಣಕ್ಕೆ ಸಾಧ್ಯವಿಲ್ಲ. ಅಲ್ಲಿ ನಮಗೆ ಆ ದುಃಖ ನೋವು ಬಾಧೆಗಳು ನಮ್ಮನ್ನು ಹಿಂಬಾಲಿಸ್ತಾ ಇರ್ತವೆ. ಹೀಗೆ ಇಲ್ಲಿ ಇದನ್ನ ಬ್ಲಾವರ್ಸಿಯವರು ಒಂದು ಅವರು ಒಂದು ಪತ್ರಿಕೆಯಲ್ಲಿ ಒಂದು ಲೂಸಿಫರ್ ಪತ್ರಿಕೆ 1887 ಒಂದು ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಏಕದಿಂದ ಅನೇಕದವಾಗಿ, ಅಖಂಡತೆಯಿಂದ ವಿವಿಧತೆಗೆ, ಸಮಗ್ರತೆಯಿಂದ ವಿವಿಧತೆಗೆ ಮಾರ್ಪಾಡುವ ಪರಿವರ್ತನೆಗೊಂಡಾಗ ವ್ಯತ್ಯಾಸಗಳು ಸಹಜವಾಗಿ ನಿರ್ಮಾಣವಾಗುವವು. ಏನು ವಾಸ್ತವ ಪ್ರಪಂಚದಿಂದ ವಸ್ತು ಪ್ರಪಂಚ ಬಂದಾಗ ಅಲ್ಲಿ ವಿವಿಧತೆ ಬೇರೆ ಬೇರೆ ಬಣ್ಣ, ಈಗ ಬಿಳಿ ಬೆಳಕಿನಿಂದ 7 ಬಣ್ಣ ಯಾಕೆ ಹೊರಹೊಮ್ಮತಾದಾಗ ವಿಭಜನೆಗೊಂಡಾಗ ರೂಪ ಬಣ್ಣ ಬದಲಾವಣೆ ಆಗ್ತದೆ. ಈ ಬದಲಾವಣೆಗಳ ವ್ಯತ್ಯಾಸಗಳಿಂದ ವ್ಯತ್ಯಾಸ ಸಹಜವಾಗಿ ನಿರ್ಮಾಣವಾಗುವು. ಈ ವ್ಯತ್ಯಾಸಗಳಿಂದಲೇ ನಾವು ಕರೆಯುವ ಕೆಡುಕು ಅಥವಾ ಕೇಡಿದ ಹುಟ್ಟು ಮಳೆ ಇವಿಕೆ ಅಲ್ಲೇ ಪ್ರಾರಂಭ ಅಂತ ಹೇಳ್ತಾರೆ. ಸೊ ಈ ವಾಸ್ತವ ಪ್ರಪಂಚ ಬಿಟ್ಟರೆ ಈ ವಸ್ತು ಪ್ರಪಂಚದಲ್ಲಿ ನಾವು ಎಂದೆಂದಿಗೂ ಸುಖ ಕಾಣಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಕೇಡು ಅಥವಾ ಕೆಡುಕು ಬಾಧೆ ನೋವು ನಿರಂತರವಾಗಿ ನಮ್ಮ ಹಿಂಬಾಲಿಸ್ತಾ ಇದೆ. ನೋಡಿ ಹೇಳ್ತಾರೆ, ಸಹಜವಾಗಿ ಈ ವ್ಯತ್ಯಾಸಗಳಿಂದಲೇ ನಾವು ಕರೆಯುವ ಕೆಡುಕು ಕೇಡಿನ ಹುಟ್ಟು ಅಥವಾ ಮೊಳೆಯುವಿಕೆ ಪ್ರಾರಂಭ. ಕೆಡುಕಿನ ಮತ್ತು ಸಂಕಷ್ಟಗಳ ಅಥವಾ ದುಃಖ ದುಮ್ಮಾನದ ಬೀಜವು ವಾಸ್ತವವಾಗಿ ಈ ವ್ಯಕ್ತ ಪ್ರಪಂಚದ ಆದಿಯ ಆರಂಭದ ಮೂಲ. ಈ ವಸ್ತು ಪ್ರಪಂಚದ ಮೂಲ ಅಲ್ಲೇ, ಈ ಕೇಡು ಈ ನೋವು ಬಾಧೆಗಳ ಮೂಲ ಅಲ್ಲಿಂದನೇ ಪ್ರಾರಂಭ ಅಂತೇಳಿ. ವ್ಯಕ್ತ ಪ್ರಪಂಚದ ಆದಿಯ ಆರಂಭದ ಫಲ ಮತ್ತು ವಿವಿಧತೆಯ ಪರಿಣಾಮ. ಏಕತೆಯಿಂದ ವಿವಿಧತೆಗೆ ಯಾವಾಗ ನಾವು ನೋಡ್ತಾ ಇದ್ದಾಗ, ಏಕತೆಯಿಂದ ವಿವಿಧತೆಗೆ ಯಾವ ಬಂದಾಗ ಅಲ್ಲೇ ಆ ವಿವಿಧತೆಯ ಪರಿಣಾಮವೇ ನಮ್ಮ ಕೆಡುಕು ಅಥವಾ ದುಃಖ ದುಮ್ಮಾನದ ನೋವು ಬಾಧೆಗಳ ಮೂಲ ಅಲ್ಲಿ ಶುರುವಾಯಿತು ಅಂತ ಹೇಳ್ತಾರೆ. ಸೊ ಇದಕ್ಕೆ ಈ ಕೆಡುಕು ಅಥವಾ ಬಾಧೆ ನೋವು ಇದಕ್ಕೆ ಆದಿ ಅಂತ್ಯಗಳಿಲ್ಲ. ಇದು ನಿರಂತರವಾಗಿ ನಮ್ಮನ್ನ ಎಡೆಬಿಡದಂಗೆ ಹಿಂಬಾಲಿಸ್ತಲೇ ಇರ್ತದೆ. ಸೊ ಈ ಹಗಲು ಏನು ನೋಡ್ತಾ ಇವಿ, ಅದು ಇರುಳಿನ ಬೀಜ, ಈ ಹುಟ್ಟು ಸಾವಿನ ಬೀಜ, ಅಂದರೆ ಈ ಒಳಿತು ಕೆಡುಕಿನ ಬೀಜ, ಕೆಡುಕು ಒಳಿತಿನ ಬೀಜ. ಸೊ ಇದು ನಿರಂತರವಾಗಿ ಒಳಿತು ಕೆಡುಕು ಹುಟ್ಟು ಸಾವು ಹಗಲು ನೀರುಳು ನಿರಂತರವಾಗಿ ನಡೀತಾನೆ ಇದೆ. ಸೊ ಈಗ ನಾವು ಮುಂದೆ ಇದನ್ನ ಪರಿಗಣಿಸಿದಾಗ, ಯಾವುದೇ ಜೀವಿ ಮಾಡುವಂಥ ಕ್ರಿಯೆ ಸ್ವಾರ್ಥದಿಂದ ಕೂಡಿದ್ದರೆ ಅದು ಆ ವ್ಯಕ್ತಿಯ ಆ ಜೀವಿಗೆ ಸಂಬಂಧಿಸಿದ ಕೇಡಿನ ಮೂಲ ಅಂತೇಳಿ. ಯಾಕೆಂದರೆ ಸ್ವಾರ್ಥ ನನ್ನ ಒಬ್ಬನೇ ಅಥವಾ ನನ್ನ ವ್ಯಷ್ಟಿ ಜೀವನದಲ್ಲೇ ನಾವು ಮುಂದುವರೆದಾಗ ಅಲ್ಲಿ ನಾವು ಕೇಡಿನ ಮೂಲಕ್ಕೆ ನಾವು ಕಾಲಿಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಅದೇ ರೀತಿ ನಿಸ್ವಾರ್ಥಯುತವಾದ ಕ್ರಿಯೆ ಆ ವ್ಯಕ್ತಿಗೆ ಸಂಬಂಧಿಸಿದ ಪುಣ್ಯದ ಮೂಲ. ಈ ಒಳ್ಳೆಯದು ಮತ್ತು ಕೆಟ್ಟದನ್ನು ಬೇರೆ ಬೇರೆಯಾಗಿ ಪರಿಗಣಿಸಬಾರ್ದು ಅಂತ ಹೇಳ್ತಾರೆ. ಕೆಡುಕಿನ ಪರಿಚಯವಿಲ್ಲದೆ ಒಳ್ಳೆಯದರ ಪರಿಚಯವನ್ನು ನಾವು ತಿಳಿಯಲಾಗುವುದಿಲ್ಲ. ಅಂದರೆ ಇಲ್ಲಿ ನಾವು ಈ ಒಳ್ಳೆಯದು ಕೆಡುಕನ್ನ ನಾವು ಕೆಲವು ಈ ಮಹಾಭಾರತ ಒಂದು ಯುದ್ಧದಲ್ಲಿ ಪರಿಗಣಿಸಿದಾಗ, ಯುಧಿಷ್ಠಿರ ದ್ರೌಪದಿಯ ಮಾನಭಂಗ ನಡೀತಾ ಇರ್ತದೆ, ಆವಾಗ ಅವನು ಭೀಮ ಅರ್ಜುನ ಇವರೆಲ್ಲ ಅಣ್ಣನ ನೋಡ್ತಾರೆ ಯುಧಿಷ್ಠಿರನ್ನ, ನೀನು ಸ್ವಲ್ಪ ನಮಗೆ ಅವಕಾಶ ಕೊಡು, ಇದೆಲ್ಲ ನೀನು ನೋಡಿಕೊಂಡು ಸುಮ್ಮನೆ ಕೂತಿದ್ದೀಯ, ಇದಕ್ಕೆ ಅವಕಾಶ ಕೊಡು ನನಗೆ, ಇದನ್ನು ನಾವು ನಿಲ್ಲಿಸಿ ಇದಕ್ಕೆಲ್ಲ ನಾವು ಶಮನ ಮಾಡ್ತೀವಿ ಅಂತ ಅವರು ಒಂದು ಕೇಳ್ತಾರೆ ಅಣ್ಣನ್ನ ಯುಧಿಷ್ಠಿರನ್ನ. ಆವಾಗ ಯುಧಿಷ್ಠಿರ ಸುಮ್ಮನೆ ಇರಿ ಅಂತ ಒಂದು ಸಿಗ್ನಲ್ ಕೊಡ್ತಾನೆ. ಇದು ಏನು ಅಂತ ಅಂದರೆ, ಇಲ್ಲಿ ಬ್ಲಾವರ್ಸ್ಕಿ ಅವರು ಬರೀತಾರೆ ಇದರಲ್ಲಿ, ಯುಧಿಷ್ಠಿರ ಏನು ಅಂದರೆ ಇಲ್ಲಿ ಹೈಯರ್ ಈಗೋ ಅಂದರೆ ದಿವ್ಯಾತ್ಮ ದ್ರೌಪದಿನ ಟೆರೆಸ್ಟ್ರಿಯಲ್ ಅಂತ ಹೋಲಿಸಿದ್ದಾರೆ, ಅಂದರೆ ಭೌತಿಕ ಶರೀರ ಇಂದ್ರಿಯ ಮತ್ತು ಕಾಮ ಮನಸ್ಸಿಗೆ ಹೋಲಿಸಿದ್ದಾರೆ ಬ್ಲಾವರ್ಸ್ಕಿ ಅವರು. ಅಂದರೆ ಇದರಲ್ಲಿ ಅತ್ಯಲ್ಪ ಅಲ್ಪವಾಗಿ ಕಾಣ್ತಾನೆ ಯುಧಿಷ್ಠಿರ, ಮತ್ತು ಜೂಜಿನಲ್ಲಿ ಪಣಕ್ಕಿಡ್ತಾನೆ, ದಾಸ್ಯಕ್ಕಿಡ್ತಾನೆ, ಅಂದರೆ ಅವಮಾನಕ್ಕೆ ಗುರಿ ಮಾಡ್ತಾನೆ. ಸೊ ಇದು ನಮ್ಮ ಟೆರೆಸ್ಟ್ರಿಯಲ್ ಬಾಡಿ, ನಮ್ಮ ಶರೀರ ಇಂದ್ರಿಯ ಮನಸ್ಸು ಏನಿದೆ ಇದಕ್ಕೆ ನಾವು ಒತ್ತು ಕೊಟ್ಟು ನಮ್ಮ ಉನ್ನತಾತ್ಮನ ಕಡೆಗೆ ನಾವು ನೋಡ್ತಾ ಇಲ್ಲ. ನಮ್ಮಲ್ಲಿ ಬೆಳಗ್ತಾ ಇರೋಂಥ ಜ್ಯೋತಿ ಏನಿದೆ ಆ ಕಡೆಗೆ ನಾವು ನೋಡ್ತೇನೆ. ಹೆಚ್ಚು ಹೆಚ್ಚಾಗಿ ನಾವು ಈ ದೇಹ ಇಂದ್ರಿಯ ಮನಸ್ಸುಗಳಿಗೆ ಯಾವಾಗಲೂ ನಾವು ಇದಕ್ಕೆ ಒತ್ತು ಕೊಡ್ತಾ ಇರೋದ್ರಿಂದ ನಾವು ಇದಕ್ಕೆ ದಾಸ್ಯಾಗಿದ್ದೀವಿ, ಇದಕ್ಕೆ ಗುಲಾಮರಾಗಿದ್ದೀವಿ. ಅದರಿಂದನೇ ನಮಗೆ ಈ ಕೇಡು ಅಥವಾ ನಮ್ಮ ನೋವು ದುಃಖ ದುಮ್ಮಾನಗಳು ಹೆಚ್ಚೆಚ್ಚಾಗಿ ನಾವು ಕಾಣ್ತಾ ಇರೋದು. ನಾವು ಯಾವಾಗ ಮೂಲ ತತ್ವ ಏನಿದೆ ಆ ದಿವ್ಯಾತ್ಮ ನಮ್ಮಲ್ಲಿ ಏನು ಬೆಳಗ್ತಾ ಇದ್ದೇನೆ ಅವನ ಕಡೆಗೆ ನಾವು ಹೆಚ್ಚು ಒತ್ತು ಕೊಡ್ದೇನೆ ಅವನ ಕಡೆಗೆ ನೋಡದೆ ಇರೋದ್ರಿಂದ ನಾವು ಬರೀ ದೇಹ ಇಂದ್ರಿಯ ಮನಸ್ಸು ಈ ತತ್ವಗಳಿಗೆ ನಾವು ದಾಸರಾಗಿರೋದ್ರಿಂದ ನಮಗೆ ಈ ಕೆಡುಕು ಇವೆಲ್ಲ ನಮಗೆ ಹೆಚ್ಚೆಚ್ಚಾಗಿ ಕಾಣ್ತಾ ಇದೆ. ಅಂದರೆ ಇಲ್ಲಿ ದುಃಖ ನೋವು ಎಲ್ಲಕ್ಕೆ ಕೇಡಂತೀವಿ, ಆದರೆ ಇವು ವಾಸ್ತವವಾಗಿ ಕೇಡಲ್ಲ. ಇವು ಜೀವನದಲ್ಲಿ ಬಂದು ಹೋಗುವ ಹಂತಗಳು, ನಾವು ಮಾಡುವ ಕ್ರಿಯೆಗಳಲ್ಲಿ ಕರ್ಮಗಳಲ್ಲಿ ಎಷ್ಟೋ ಸಾರಿ ಅಜ್ಞಾನದಿಂದ ಸ್ವಾರ್ಥದಿಂದ ಮಾಡಿದ ಸ್ವಾರ್ಥಿನ ಮಾಡಿ ಕೂಡಿದಾಗ ಅದರಿಂದ ಫಲ ಪ್ರತಿಫಲ ಏನಾಗ್ತದೆ, ಅದು ಕೆಡಕುಗಳ ಪರಿಣಾಮ ಬರ್ತದೆ. ಅಂದರೆ ಇಲ್ಲಿ ಮಹಾಭಾರತ ವಾರ್ನಲ್ಲಿ ಏನು ಕೌರವನಿಗೆ ಅವನು ಆ ವಂಶಸ್ಥರಿಗೆ ಏನು ರಾಜ್ಯ ಕೋಶ ಎಲ್ಲ ತುಂಬಿತ್ತು ಅವನಿಗೆ, ಆದರೂ ಅವನು ಈ ಪಾಂಡವರಿಗೆ ಏನು ಸ್ವಲ್ಪ ಅಲ್ಪ ಅವ್ರಿಗೆ ರಾಜ್ಯ ಕೊಟ್ಟು ಅವ್ರನ್ನು ಸಂತೋಷವಾಗಿ ಇರೋಕ್ಕೆ ಅವನು ಅವಕಾಶ ಮಾಡಲಿಲ್ಲ. ಅಂದ್ರೆ ಏನಂದ್ರೆ ಇಲ್ಲಿ ಆ ಏನು ಆ ಮದ ಮಾತ್ಸರ್ಯ ಏನು ಅವನಲ್ಲಿ ಹುಟ್ಟು, ನಾನೇ ಒಬ್ಬ ಬದುಕಬೇಕು, ಇವರೆಲ್ಲ ಅಳಿಬೇಕು, ಇವರೆಲ್ಲ ನಾಶ ಆಗಬೇಕು ಅಂತ ಏನು ಅವನು ಮನಸ್ಸಿನಲ್ಲಿ ಆ ಒಂದು ಕೆಟ್ಟ ದೌರ್ಜನ್ಯ ಅಹಂಕಾರ ಹುಟ್ಟಿತ್ತು, ಅದಕ್ಕೆ ಅವನು ಕೊನೆಗೆ ಅವನ ಕಂಪ್ಲೀಟ್ ಅವನ ವಂಶ ಎಲ್ಲ ಪೂರ್ತಿ ನಾಶ ಆಯಿತು. ಅಂದರೆ ಇಲ್ಲಿ ಏನಂದರೆ ಯಾವುದು ಒಂದು ಸುಖ ಸಂತೋಷ ಏನು ಭಗವಂತ ನಮಗೆ ಒದಗಿಸಿರ್ತಾನೋ ಅದನ್ನು ದುರುಪಯೋಗ ಪಡಿಸ್ಕೊಂಡಂಗಾಯ್ತು. ಸೊ ಇಲ್ಲಿ ಈ ಒಂದು ಈ ಟೆರೆಸ್ಟ್ರಿಯಲ್ಲು ನಮ್ಮ ಭೌತಿಕ ಶರೀರ ಇಂದ್ರಿಯ ಮನಸ್ಸಿಗೆ ಏನು ನೋವು ಬಾಧೆಗಳನ್ನ ನಾವು ಹೇಗೆ ಪರಿಗಣಿಸ್ತೀವಿ ಅಂತ ಅಂದರೆ, ಇಲ್ಲಿ ವಿವೇಕ ಚೂಡಾಮಣಿಯಲ್ಲಿ ಶಂಕರಾಚಾರ್ಯ ಹೇಳ್ತಾರೆ ಇಲ್ಲಿ ಅಂದರೆ ನಮ್ಮ ಅದರಲ್ಲಿ ಶಮ ದಮ ಉಪರತಿ ತಿತಿಕ್ಷೆ ಅಂತ ಒಂದು ಆರು ಸದ್ಗುಣಗಳನ್ನ ಇಲ್ಲಿ ಪ್ರತಿಪಾದಿಸ್ತಾರೆ. ಅದರಲ್ಲಿ ತಿತಿಕ್ಷೆ ಅನ್ನೋದನ್ನ ನಾವು ಪರಾಮರ್ಶೆ ಮಾಡಿದಾಗ ಇಲ್ಲಿ ಸರಿಯಾಗಿ ನಮಗೇನು ಇದರಲ್ಲಿ ವಿವರಣೆ ಸಿಗ್ತದೆ ಅಂದರೆ, ನಿನಗೆ ಒದಗಿ ಬಂದಿರುವ ಯಾವುದೇ ಕರ್ಮವನ್ನು ಸಹನೆಯಿಂದ ಪ್ರಸನ್ನತೆಯಿಂದ ಮತ್ತು ಮನಃಪೂರ್ವಕವಾಗಿ ಸಹಿಸಿಕೋ ಅಂತ ಹೇಳ್ತಾರೆ. ಅಂದರೆ ಎಲ್ಲ ನೋವು ಬಾಧೆಗಳನ್ನು ದುಃಖ ದುಮ್ಮಾನ ಯಾವ ಪ್ರತೀಕಾರ ಸೇಡಿನ ಮನೋಭಾವವಿಲ್ಲದೆ ಮನ್ನು ಖಿನ್ನತೆಗೆ ಒಳಗಾಗದೆ ಮತ್ತು ಯಾವ ವ್ಯಥೆ ರೋದನೆಗಳಿಗೆ ಒಳಗಾಗದೆ ಸಹಿಸಿಕೊಳ್ಳುವುದು ಅಂತ ಹೇಳ್ತಾರೆ ತಿತಿಕ್ಷೆ. ಅಂದರೆ ಈ ಶರೀರ ಮನಸ್ಸು ನಮ್ಮ ಇಂದ್ರಿಯ ಏನಿದೆ ಇದಕ್ಕೆ ಏನು ಈ ಬಾಧೆ ನೋವುಗಳು ಬರ್ತದೆ ಅದೆಲ್ಲ ನಾವು ಅನುಭವಿಸ್ಬೇಕು ಅಂತ ಇದರಲ್ಲಿ. ಅಂದರೆ ನೀನು ಹಕ್ಕನ್ನು ಪ್ರತಿಪಾದಿಸಬೇಡ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ನಿನಗೆ ಸಂತಾಪವಾದರೆ, ನಿನಗೆ ಹೀನಾಯವಾದರೆ, ಅಪಮಾನವಾದರೆ, ಮೋಸವಾದರೆ, ದುರುಪಯೋಗ ಪಡಿಸಿಕೊಂಡರೆ ನಿನ್ನ ಕರ್ಮದೇವತೆಗಳು ನಿನ್ನ ಅಹವಾಲನ್ನು ಕೇಳಿಸಿಕೊಂಡು ನಿನ್ನ ಹಿಂದಿನ ಸಾಲಗಾರರೆಲ್ಲ ನಿನ್ನ ಮೇಲೆ ನುಗ್ಗಿ ತಮ್ಮ ಸಾಲಗಳನ್ನು ತೀರಿಸಿಕೊಳ್ಳಲು ಅನುಮತಿಸಿದ್ದಾರೆ, ನೀನೇ ಪರಮ ಭಾಗ್ಯವಂತ ಎಂದು ತಿಳಿ ಅಂತಾರೆ. ಸಿ ಸೊ ನಮಗೆ ಈ ದ್ರೌಪದಿನ ಪಣೆಕ್ಕಿಟ್ಟ ಅವನು ಮಾನ್ ಬಾನ್ವಂಗಾಯಿತು ಎಲ್ಲ ನಡೀತು ನೋಡಿ, ಇದಕ್ಕೂ ಅದಕ್ಕೂ ಕರೆಕ್ಟ್ ರಿಲೇಷನ್ ಮ್ಯಾಚ್ ಆಯಿತು. ಅಂದರೆ ಯುಧಿಷ್ಠಿರ ಅವನು ಉನ್ನತ ಆತ್ಮ, ಅವನಿಗೆಲ್ಲ ತಿಳಿದಿತ್ತು. ದ್ರೌಪದಿ ಅನ್ನೋದು ಸೃಷ್ಟಿಯಲ್ಲೂ ಒಂದು ಇದು ಭೌತಿಕ ಶರೀರ ಇಂದ್ರಿಯ ಮನಸ್ಸು ಮಾತ್ರ, ಇದು ನಾವು ಇದ್ರ ಮೇಲೆ ಹೆಚ್ಚು ಹೆಚ್ಚು ಒತ್ತಡ ಕೊಟ್ಟು ಒತ್ತು ಕೊಟ್ಟು ನಾವು ಇದಕ್ಕೆ ಶರಣಾಗಿದ್ದೀವಿ, ಇದು ಹೋಗಲಿ ಅಂದರೆ ಇಲ್ಲಿ ಮಾನ ಅಪಮಾನ ಎಲ್ಲ ಹೋಗಲಿ ಅಂತ ಅಂದ್ಬಿಟ್ಟು ಅವನು ಇದಕ್ಕೆ ಹೆಚ್ಚು ಮನ್ನಣೆ ಕೊಡಲಿಲ್ಲ. ಸೊ ಇದು ತಿತಿಕ್ಷೆಯಲ್ಲಿ ಇದು ಪ್ರತಿಪಾದಿಸ್ತಾನೆ ನೋಡಿ. ಅಂದರೆ ಕರ್ಮ ದೇವತೆಗಳು ನಿನ್ನ ಅಹವಾಲನ್ನು ಕೇಳಿಸಿಕೊಂಡು ನಿನ್ನ ಹಿಂದಿನ ಸಾಲಗಾರರೆಲ್ಲ ನಿನ್ನ ಮೇಲೆ ನುಗ್ಗಿ ತಮ್ಮ ಸಾಲಗಳನ್ನು ತೀರಿಸಿಕೊಳ್ಳಲು ಅನುಮತಿಸಿದ್ದಾರೆ, ನೀನೇ ಪರಮ ಭಾಗ್ಯವಂತ ಎಂದು ತಿಳಿದು ಸಂತೋಷದಿಂದ ಮತ್ತು ಗೊಣಗಿಡದೆ ನಿನ್ನ ಸಾಲಗಳನ್ನು ತೀರಿಸು ಮತ್ತು ಹೊಸದಾಗಿ ಮಾಡದಿರುವಂತ ವಿವೇಕ ಚೂಡಾಮಣಿಯಲ್ಲಿ ಶಂಕರಾಚಾರ್ಯರು ತಿತಿಕ್ಷೆ ಬಗ್ಗೆ ಇದನ್ನು ಬಹಳ ಒಂದು ಕೂಲಂಕುಷವಾಗಿ ವಿಮರ್ಶೆ ಮಾಡೋರು. ಅಂದರೆ ನಾವು ಏನು ನಮಗೆ ನೋವು ಬಾಧೆ ದುಃಖ ದುಮ್ಮಾನಗಳು ಏನು ಒದಗ್ತವೆ ಅದನ್ನು ನಾವು ಕೆಟ್ಟದಾಗಿ ಇದನ್ನು ಪರಿಗಣಿಸಬಾರ್ದು ಅಂತ ಇದರಲ್ಲಿ. ಯಾಕೆಂದರೆ ಯೋಗ ಮಾರ್ಗದಲ್ಲಿ ನಾವು ಏನು ಮುಂದುವರಿಬೇಕಾದ್ರೆ ಇದು ಸ್ವಾಭಾವಿಕವಾಗಿ ಮಾನವನಿಗೆ ಈ ಲೋಕದಲ್ಲಿ ಇನ್ನೂ ಕೆಳಮಟ್ಟದಲ್ಲಿ ಜೀವ ಮಾಡೋರಿಗೆ ಇವೆಲ್ಲ ಕಷ್ಟ ಅಂತ ಹೇಳ್ಬೋದು. ಆದರೆ ಯೋಗ ಮಾರ್ಗದಲ್ಲಿ ಇದು ಪ್ರವೃತ್ತಿ ಮಾರ್ಗ, ಈ ಲೋಕದಲ್ಲಿ ಮುಳುಗಿ ಇದರಲ್ಲೇ ಗೊಂದಲದಲ್ಲಿ ಸುತ್ತಿ ಸುಲು ಈಗ ಹುಟ್ಟು ಸಾವು ಚಕ್ರದಲ್ಲಿ ಯಾರು ಹೆಚ್ಚೆಚ್ಚು ಮಿಳಿತಾ ಆಗಿರ್ತದೆ ಅವ್ರಿಗೆ ಇದೆಲ್ಲ ತಿತಿಕ್ಷೆ ಅನ್ನೋದು ಹೆಚ್ಚು ಅರ್ಥವಾಗೋದಿಲ್ಲ. ಯಾರು ಈ ಪ್ರವೃತ್ತಿ ಮಾರ್ಗದಿಂದ ನಿವೃತ್ತಿ ಮಾರ್ಗಕ್ಕೆ ಯಾರು ಕಾಲಿಡ್ತಾರೋ ಅವ್ರಿಗೆ ಈ ತಿತಿಕ್ಷೆ ಅನ್ನೋದು ಬಹಳ ಮುಖ್ಯ. ಇಲ್ಲಿ ಮುಂದೆ ಇದನ್ನ ಒಂದು ಅದ್ಭುತವಾಗಿ ಏನು ಹೇಳ್ತಾರೆ, ನಿಜವಾದ ನಾನು ಅನ್ನೋದು ಯಾರು ಇಲ್ಲಿ, ನನ್ನ ಆತ್ಮ, ಇವನಿಗೆ ಹುಟ್ಟು ಸಾವು ಇಲ್ಲ, ಕೆಟ್ಟದ್ದು ಒಳ್ಳೆಯದು ಎಲ್ಲಕ್ಕೂ ಅತೀತ ಇವನು ಆತ್ಮ, ಇವ್ಯಾವುವು ನನ್ನ ಸ್ವಂತ ಸ್ವರೂಪವನ್ನು ಆತ್ಮನನ್ನು ಮುಟ್ಟಲಾರವು. ಈ ವಿಪತ್ತು ದುಃಖಗಳಿಗೆ ಕಾರಣ ನಾವೇ ಇರು ನಾವೇ, ಇವುಗಳಿಗೆ ಹೊರಗಿನ ಯಾವುದೇ ಜೀವಿಗಳಿಂದ ಅಥವಾ ಮಾನವರಿಂದ ಅಲ್ಲ. ನಾವು ಎಷ್ಟು ದುಃಖ ದುಮ್ಮಾನಿಗಳ ವಿಪತ್ತುಗಳಿಗೆ ನಮ್ಮ ಮನಸ್ಸು ಇಂದ್ರಿಯ ಎಷ್ಟು ಹೋಗೊಡ್ತವೋ, ಎಷ್ಟು ತೆರೆದಿಟ್ಟ ಅಷ್ಟು ನಮ್ಮನ್ನು ನಾವು ಆಕ್ರಮಿಸ್ತಾ ಇರ್ತವೆ, ಮುತ್ತವೆ. ಕೆಲವರಿಗೆ ವಿಪತ್ತುಗಳು ಭಯಂಕರವಾಗಿ ಕಾಣ್ತಾ ಇರ್ತವೆ, ಕೆಲವರಿಗೆ ಅದು ಗೊತ್ತೇ ಆಗೋದಿಲ್ಲ. ಈ ಯುಧಿಷ್ಠಿರನಿಗೆ ಅವೇನು ಗೊತ್ತಾಗದೇ ಇಲ್ಲ, ಅವನು ಸಹಜವಾಗಿ ತಗೊಂಡ. ಸೊ ಈ ರೀತಿ ನಮ್ಮ ದೃಷ್ಟಿಕೋನ ಯಾವಾಗ ನಾವು ಪ್ರವೃತ್ತಿ ಮಾರ್ಗದಲ್ಲಿ ಈ ಜಗತ್ತಿನಲ್ಲಿ ಮುಳುಗಿ ಸಂಸಾರ ಚಕ್ರದಲ್ಲೇ ತೊಡಗ್ತಾ ಇದ್ದಾಗ ಇವೆಲ್ಲ ನಮ್ಮ ದುಃಖ ದುಮಾನ ಅನ್ನಿಸ್ತದೆ. ಇದರಿಂದ ನಾವು ಹೊರತಾಗಿ ಅತೀತವಾಗಿ ಬಂದಾಗ ಆತ್ಮನ ದೃಷ್ಟಿಯಿಂದ ನೋಡಿದಾಗ ಇದ್ಯಾವುದು ನಮ್ಮ ಮೇಲೆ ಯಾವ ಪರಿಣಾಮವನ್ನು ಬೀರೋದು ಅಂದರೆ, ಇಲ್ಲಿ ಇನ್ನೊಂದು ಗ್ರಂಥ ಗಾಡ್ ಇನ್ ಎಕ್ಸೈಲ್ ಅಂತ ಒಂದು ಗ್ರಂಥ ನಾನು ಸ್ವಲ್ಪ ಓದಿದೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ನಮ್ಮ ನಿಜವಾದ ನನ್ನ ಆತ್ಮ ಆ ವಿಶ್ವಾತ್ಮನಿಂದ ಹೊರಹೊಮ್ಮಿ ಯಾತ್ರಾತ್ರಿಗಳಿಗೆ ನಾವೆಲ್ಲ ಈ ಹೊರ ಪ್ರಪಂಚಕ್ಕೆ ಬಂದಿದ್ದೀವಿ. ಹೊರ ಪ್ರಪಂಚದಲ್ಲಿ ನಮ್ಮ ಏನು ಇದರಲ್ಲಿ ಬಂದು ಒಂದು ಸಂಕೀರ್ಣ ಒಂದು ಇದಕ್ಕೆ ತೊಡಕಿನಲ್ಲಿ ಜಟಿಲತೆಗೆ ಸೇರ್ಕೊಂಡಿದ್ದೀವಿ. ಆತ್ಮ ಜಟಿಲತೆಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ ಈ ಶರೀರದಲ್ಲಿ, ಇಂದ್ರಿಯ ಮನಸ್ಸಿನಲ್ಲಿ ಸೇರಿಕೊಂಡು ಅವನು ಕುಬ್ಜ ಆಗೋಗಿದ್ದಾನೆ. ಈ ಜಟಿಲಿಂದ ಬಿಡಿಸ್ಕೊಂಡಾಗ ಅವನಿಗೆ ಆನಂದವಾಗಿ ಮತ್ತೆ ಅವನ ಗಮ್ಯ ಸ್ಥಾನ ಏನಿದೆ, ಮೂಲ ಏನಿದೆ, ಅಲ್ಲಿಗೆ ಅವನ ಎವಲ್ಯೂಷನ್, ಅವನ ಸಂಸರಣೆ ಮುಂದುವರಿಯುತ್ತದೆ. ಅಂದರೆ ಇಲ್ಲಿ ಏಕದಿಂದ ಅನೇಕವಾದಾಗ ಮತ್ತೆ ಜೀವಾತ್ಮ ತನ್ನ ಗಮ್ಯ ಸ್ಥಾನ ಸೇರಬೇಕಾದ್ರೆ ಆ ದಾರಿ ಬಹಳ ಕಡಿದಾದ, ಬಹಳ ಕಠಿಣ ಅದು. ಅದೇ ಎವಲ್ಯೂಷನ್ನಲ್ಲಿ ಆ ಕಠಿಣ ದಾರಿ ಏನಿದೆ ಎವಲ್ಯೂಷನ್ನು, ಅದೇ ವಿಕಾಸ ಮಾರ್ಗ. ಈ ಮಾರ್ಗದಲ್ಲಿ ಮುಂದುವರಿಯಲು ನಾವು ಏನು ಪ್ರವೃತ್ತಿಯಿಂದ ನಿವೃತ್ತಿ ಮಾರ್ಗಕ್ಕೆ ನಾವು ಕಾಲಿಟ್ಟಾಗ ಆ ನಿವೃತ್ತಿ ಮಾರ್ಗದಲ್ಲಿ ಇದು ದಿಸ್ ಪಾತ್ ಆಫ್ ಅಕಲ್ಟಿಸಮ್, ಈ ಸಾಫನ್ ಕಾಲ್ ದಿ ಪಾತ್ ಆಫ್ ಓ ಅಂತ ಹೇಳ್ತಾರೆ. ಇದು ದುಃಖದ ಮಾರ್ಗ ಅಂತ ಹೇಳ್ತಾರೆ. ಯಾರಿಗೆ ದುಃಖ ಯಾರಿಗೆ ಸಂತೋಷ ಅನ್ನೋದನ್ನ ಮತ್ತೆ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದು ನಮ್ಮ ಶರೀರ ಇಂದ್ರಿಯ ಮನಸ್ಸಿಗೆ ದುಃಖ ಇದು, ಆದರೆ ಆತ್ಮನಿಗೆ ಆನಂದ ಇದು. ಯಾಕೆ ಆತ್ಮ ಈ ಶರೀರದಿಂದ ಬಿಡಿಸ್ಕೊಂಡು ಅವನ ಗಮ್ಯ ಸ್ಥಾನಕ್ಕೆ ಅವನ ಏನು ಅವನ ವಿಶ್ವಾತ್ಮದ ನೆಲೆ ಏನಿದೆ ಆ ನೆಲೆಗೆ ಹೋಗಕ್ಕೆ ಅವನು ಅವಣಿಸ್ತಾ ಇರ್ತಾನೆ. ಸೊ ಯಾವಾಗ ಈ ನಮ್ಮ ಟೆರೆಸ್ಟ್ರಿಯಲ್ ನಮ್ಮ ಭೌತಿಕ ಶರೀರ ಇಂದ್ರಿಯ ಮನಸ್ಸಿಗೆ ಮಾತ್ರ ಇದು ದುಃಖ, ಅದು ಆತ್ಮನಿಗೆ ದುಃಖ ಇಲ್ಲ, ಆತ್ಮನಿಗೆ ಆನಂದ. ಈ ದುಃಖದ ಅನುಭವಿಸಿದಾಗಲೇ ಆನಂದ, ಈ ಆತ್ಮ ನಮ್ಮ ಇದರಿಂದ ಬಿಡುಗಡೆ ಆಗ್ತಾ ಇರೋದು. ಸೊ ಆದ್ರಿಂದ ಈ ಶರೀರ ದೃಷ್ಟಿಯಿಂದ ನೋಡಿದಾಗ, ದೇಹ ಇಂದ್ರಿಯ ಮನಸ್ಸಿನ ನೋಡಿದಾಗ ಇದು ದುಃಖದ ಮಾರ್ಗ, ಆದರೆ ಆತ್ಮನ ದೃಷ್ಟಿಯಿಂದ ನೋಡಿದಾಗ ಇದು ನಿವೃತ್ತಿ ಮಾರ್ಗ, ಇದು ಸಂತೋಷದ ಮಾರ್ಗ, ಸುಖದ ಮಾರ್ಗ, ಆನಂದದ ಮಾರ್ಗ. ಏನು ನಾವು ಕೆಡುಕು, ನಮಗೆ ದುಃಖ ದುಮ್ಮಾನ ನೋವು ಬಾಧೆ ಅಂತೀವಿ, ಇದು ಶರೀರ ದೃಷ್ಟಿಯಿಂದ ನೋಡಿದಾಗ ಮಾತ್ರ ನಮ್ಗೆ ಅನಿಸೋದು, ಆದರೆ ಆತ್ಮನ ದೃಷ್ಟಿಯಿಂದ ನೋಡಿದಾಗ ಇದು ನಾವು ಪರಿಗಣಿಸಬೇಕಾಗೇ ಇಲ್ಲ. ಇದು ಆನಂದದ ಮಾರ್ಗ, ಇದು ಸಂತೋಷದ ಮಾರ್ಗ. ಇದರಲ್ಲಿ ಜೀವಿ ಈ ನಮ್ಮ ಜೀವಾತ್ಮ ಈ ಶರೀರ ಇಂದ್ರಿಯ ಮನಸ್ಸಿಂದ ಬಿಡುಗಡೆ ಹೊಂದಿ ಅವನ ಮೂಲ ಸ್ಥಾನಕ್ಕೆ ಹೋಗಕ್ಕೆ ಅನುವು ಮಾಡಿಕೊಟ್ಟಂಗಾಯ್ತು. ಇವೆಲ್ಲ ಈ ಕರ್ಮಗಳೆಲ್ಲ ಕಳೆದು ಅವನ ಮುಂದೆ ಸಾಗಕ್ಕೆ ಅವನ ಪ್ರಯಾಣ, ನಾವೆಲ್ಲ ಯಾತ್ರಾತ್ರಿಗಳು. ಆ ಯಾತ್ರೆ ಮುಗಿಸಿ ನಮ್ಮ ಗಮ್ಯ ಸ್ಥಾನಕ್ಕೆ ನಾವು ಹೋಗ್ಬೇಕು. ನಾವು ಇಲ್ಲೇ ಇರೋಕೆ ಬಂದಿಲ್ಲ. ಇಲ್ಲಿ ಏನು ಒಂದು ಶರಾವತಿಯಿಂದ ಏನು ನಮ್ಮ ಕರೆಂಟ್ ಬರುತ್ತೆ, ಆ ಕರೆಂಟ್ ಇಲ್ಲೆಲ್ಲ ಬೆಳಗ್ತದೆ. ಇಲ್ಲಿ ಬೆಳಗ್ಗೆ ಎಲ್ಲನೂ ಉದ್ದೀಪನ ಮಾಡಿ ಮತ್ತೆ ಅದು ಸ್ಥಾನಕ್ಕೆ ವಾಪಸ್ ಹೋಗ್ತದೆ. ಸೊ ಇಲ್ಲಿ ನಮ್ಮ ಕೆಲಸ ಅಷ್ಟೇ, ನಾವು ಬಂದು ಇಲ್ಲಿ ಏನು ಸತ್ಯ ಅಹಿಂಸೆ ಧರ್ಮ ನಿಷ್ಠೆ ನಾವು ಅಪರಿಗ್ರಹ ಬ್ರಹ್ಮಚರ್ಯ ಅವೆಲ್ಲನೂ ನಾವು ಪ್ರತಿಪಾದಿಸಿ ಮತ್ತೆ ನಮ್ಮ ಗಮ್ಯಸ್ಥಾನಕ್ಕೆ ನಾವು ಹೋಗ್ಬೇಕು. ಸೊ ಈ ನಾವು ಮುಂದೆ ಎಲ್ಲವೂ ಸುಖ ಸಂತೋಷವಾಗಿ ಇದ್ರೆ ಇಲ್ಲಿ ಸುಪ್ಪತ್ತಿಗೆ ಇದ್ದಾಗ ನಮ್ಮಲ್ಲಿ ಅಂತರ್ಗತ ಆಗಿರುವ ಆತ್ಮಶಕ್ತಿ ಬೆಳಗೋಲ್ಲ. ಇಲ್ಲಿ ನಮ್ಮ ಶಕ್ತಿ ಇಚ್ಛೆ ಜ್ಞಾನ ಕ್ರಿಯೆ ಹೊರಹೊಮ್ಮಲಾರದು. ಈ ಕಷ್ಟ ನೋವು ಎಲ್ಲ ಬರ್ದೇ ಇದ್ರೆ ಅಂದ್ರೆ ನಮ್ಗೆ ಒದಗುವ ವಿಪತ್ತು ಕೇಡು ನೋವು ಎರಡು ತೊಡುಗಳು ನಾವು ಒಳಗಾಗಿ ಅವುಗಳನ್ನು ಎದುರಿಸುವಾಗ ನಮ್ಮಲ್ಲಿ ಮಾನಸಿಕವಾಗಿ ಬೌದ್ಧಿಕವಾಗಿ ಆ ಶಕ್ತಿ ಭೌತಿಕವಾದ ಶಕ್ತಿ ನಮ್ಮಲ್ಲಿ ಹೊರಹೊಮ್ಮತಾ ಇರ್ತದೆ. ಇಚ್ಛೆ ಜ್ಞಾನ ಕ್ರಿಯೆ ಇದರಲ್ಲಿ ಒಂದು ಪಾರ್ಟ್ ಮೇಕರ್ ಅಂದ್ರೆ ಒಂದು ಕಲಾಕೃತಿಗೆ ಒಂದು ಹೋಗ್ತಾನೆ ನೋಡ್ತಾನೆ ಒಂದು ಕಲಾಕೃತಿ ಬೇಕಾದಷ್ಟು ಕಲಾಕೃತಿ ಇರ್ತದೆ ಒಂದು ದೊಡ್ಡ ಒಂದು ಆಡಿಟೋರಿಯಂನಲ್ಲಿ. ಆಗ ಒಂದು ಕಲಾಕೃತಿ ನೋಡ್ತಾನೆ ಒಬ್ಬ, ಕಲಾಕೃತಿ ನೋಡಿ ಅದನ್ನ ಎಲ್ಲರೂ ಇಷ್ಟಪಡ್ತಾರೆ ಆ ಕಲಾಕೃತಿನ ತಗೋಬೇಕು ಅಂತ. ಆಗ ಒಬ್ಬನ ಅದನ್ನು ಕೊಂಡ್ಕೊಂಡು ಮನೆಗೆ ತಗೊಂಡೋಗ್ತಾನೆ. ಆ ಕಲಾಕೃತಿ ಮನೆಗೆ ತಗೊಂಡೋಗಿ ಅಲ್ಲಿ ಇಡ್ತಾನೆ, ಭಾರಿ ಸುಂದರವಾದ ಮೂರ್ತಿ. ಆವಾಗ ಅವನು ಇದು ಜನ್ ಸ್ಟೋರಿ ಇದು, ನೋಡಿದಾಗ ಆ ಮೂರ್ತಿ ಇವನಿಗೊಂದು ಅದರಿಂದ ನಾನು ಹೇಗೆ ಈ ಮೂರ್ತಿ ಆದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತದೆ ಅದು ಆ ಸ್ಟೋರಿನ. ಆ ಸ್ಟೋರಿ ಏನ್ ಹೇಳ್ತಾ ಇದೆ ಅಂದ್ರೆ, ಕಲಾಕೃತಿ ಆ ಪಾಟ್ ಮೇಕರ್ ಒಂದು ಭೂಮಿನಲ್ಲಿರೋ ಮಣ್ಣು ಎತ್ಕೋತಾನೆ, ಅವಾಗ ಅದು ಅಯ್ಯೋ ನನ್ನ ಮದರ್ ಹತ್ತಿಂದ ನನ್ನ ಬೇರ್ಪಡಿಸ್ತಾ ಇದ್ದಾನೆ, ನೋವಾಗ್ತಾ ಇದೆ ಅಂತ ಹೇಳ್ತದೆ. ಆವಾಗ ಅವನು ಸ್ವಲ್ಪ ತಾಳ್ಮೆ ಇರು ತಾಳ್ಮೆ ಇರು ಅಂತಾನೆ. ಮತ್ತೆ ಆ ಮಣ್ಣನ್ನೆಲ್ಲ ಚೆನ್ನಾಗಿ ತೊಳಿತಾನೆ, ಆವಾಗ ಅದಕ್ಕೆ ನೋವು ಬಾಧೆ ಉರಿ ಸಂಕಟ ಎಲ್ಲ ಆಗ್ತದೆ, ತಾಳ್ಮೆಯಿಂದ ತಡ್ಕೋ ತಡ್ಕೋ ಅಂತಾನೆ. ಮತ್ತೆ ಅದನ್ನು ವೀಲ್ಗೆ ಹಾಕ್ತಾನೆ, ಜೋರಾಗಿ ತಿರುಗಿಸ್ತಾನೆ, ಆವಾಗ ಅದಕ್ಕೆ ತಲೆ ಗಿರ್ರ ಅಂತ ತಿರುಗ್ತಾ ಇರ್ತದೆ. ಆವಾಗ ಅವನಿಗೆ ತಾಳ್ಮೆಯಿಂದಿರು ತಾಳ್ಮೆಯಿರು ಅಂತ ಹೇಳ್ತದೆ ಆ ಪಾಟ್ ಮೇಕರು. ಮತ್ತೆ ಅದನ್ನು ತೆಗಿತಾನೆ ಆ ವೀಲ್ನಿಂದ, ತೆಗೆದು ಓವನ್ಗೆ ಹಾಕ್ತಾನೆ, ಸುಡ್ತಾ ಇರ್ತದೆ ಅದು. ಏ ನಾನು ಸುಟ್ಟೋದೆ ನಾನು ಸುಟ್ಟೋದೆ ನನ್ನೆಲ್ಲ ಸುಟ್ಬಿಟ್ಟೆ ನೀನು, ನಾನು ಎಷ್ಟು ಆನಂದವಾಗಿದ್ದೆ ಅಂತ ಅದನ್ನು ಹೇಳ್ತದೆ. ಆವಾಗ ತಾಳ್ಮೆಯಿಂದಿರು ತಾಳ್ಮೆಯಿಂದಿರು ಅಂತದೆ. ಆವಾಗ ಅವನು ಅದನ್ನು ತೆಗೆದು ಓವನಿಂದ ತೆಗೆದು ಬಣ್ಣ ಹಚ್ಚುತ್ತಾನೆ, ಸುಂದರವಾಗಿ ಬಣ್ಣ ಹಚ್ತಾನೆ. ಆವಾಗ ಆ ಬಣ್ಣ ಹಚ್ಚಿದಾಗ ಏನು ನನ್ನ ಮೈಯೆಲ್ಲ ಉರಿತಾ ಇದೆ, ನೀನು ಇಷ್ಟೊಂದು ನನ್ನ ಸಂಕಟ ಕೊಡ್ತಾ ಇದ್ದೀಯಲ್ಲ ಅಂತ ಆ ಪಾಟ್ ಮೇಕರ್ನ ಕೇಳ್ತಾನೆ. ಹೇಳ್ತದೆ ಅದು, ತಾಳ್ಮೆಯಿಂದಿರು ತಾಳ್ಮೆಯಿಂದಿರು ಅಂತ. ಆ ಬಣ್ಣ ಹಚ್ಚಿ ತಗೊಂಡೋಗಿ ಮಿರರ್ ಮುಂದಗಡೆ ಆ ಕಲಾಕೃತಿನ ಆ ಪಾಟ್ ಮೇಕರ್ ತಗೊಂಡೋಗಿ ನಿಲ್ಲಿಸ್ತಾನೆ. ಅವಾಗ ನೋಡು ನೀನು ಮೊದಲೇ ಹೆಂಗಿದೆ, ನೀನು ಈಗ ಹೆಂಗಿದೆಯಾ, ಎಷ್ಟು ಜನ ನಿನ್ನನ್ನು ನೋಡ್ತಾರೆ, ಎಷ್ಟು ಜನ ಮೆಚ್ತಾರೆ, ಎಷ್ಟು ಜನ ನಿನ್ನ ಕೊಂಡ್ಕೋಬೇಕು ಅಂತ ಆಸೆ ಪಡ್ತಾರೆ, ನೀನು ಮೊದಲೇ ಆಗಿದೆ ಈಗ ಆಗಿದೆಯಾ ಅಂತ ಹೇಳ್ತಾನೆ ಆ ಕಲಾಕೃತಿ. ಸೊ ಈ ರೀತಿ ನಾವು ಪ್ರತಿಯೊಬ್ಬರೂ ನಮ್ಮಲ್ಲಿರೋ ಏನು ಕಲ್ಮಶಗಳು ಏನಿದೆ, ದುರಾಚಾರ ದುಷ್ಟಚಿಂತನೆ ಸ್ವಾರ್ಥ ಅಸೂಯೆ ದ್ವೇಷ ಮತ್ಸರ ಇವೆಲ್ಲ ನಮ್ಮಲ್ಲಿ ನಶಿಸಿ ಹೋದಾಗ, ಇದೆಲ್ಲ ಮುಕ್ತ ಆದಾಗ ನಾವು ಆ ಭಗವಂತನ ಒಂದು ಕೈಯಲ್ಲಿ ಒಂದು ಸುಂದರವಾದ ಉಪಕರಣ ಆಗ್ತೀವಿ. ಅಲ್ಲಿ ತನಕ ನಾವು ಆಗಕ್ಕೆ ಸಾಧ್ಯವಿಲ್ಲ. ನಾವು ಇದೇ ಥರ ಈ ಮಣ್ಣಿನಲ್ಲಿ ಏನು ಒಂದು ಲಂಪಿತ್ತು, ಅದೇ ರೀತಿ ನಮ್ಮ ಜೀವನ ಈ ಹುಟ್ಟು ಸಾವು ಸಂಸಾರ ಚಕ್ರದಲ್ಲಿ ನಿರಂತರವಾಗಿ ನಡೀತಾ ಹೋಗ್ತದೆ. ನಾವು ನಿಜವಾದ ಆ ಕಲಾಕಾರನ ಒಂದು ಕೃತಿಯಲ್ಲಿ ಅವನ ಕೈನಲ್ಲಿ ಒಂದು ಸುಂದರವಾದ ಒಂದು ಲೇಖನಿ ಅಥವಾ ಒಂದು ಬರವಣಿಗೆ ಆಗಬೇಕಾದ್ರೆ ನಮ್ಮಲ್ಲಿರೋ ಈ ಕೆಟ್ಟ ಅಂಶಗಳು ಏನಿದೆ, ಈ ನಿಸ್ವಾರ್ಥ ಎಲ್ಲ ನಾವು ಸ್ವಾರ್ಥ ಎಲ್ಲ ಏನಿದೆ ಇವೆಲ್ಲ ಅಳಿಸಿ ನಾವು ಆ ಸಮಷ್ಟಿ ವ್ಯಷ್ಟಿಯಿಂದ ಸಮಷ್ಟಿ ಭಾವ ನಮ್ಮಲ್ಲಿ ಯಾವಾಗ ರೂಪುಗೊಳ್ತದೋ ಆವಾಗ ನಾವು ಆ ಸುಂದರವಾದ ಒಂದು ಕಲಾಮೂರ್ತಿ ಆಗ್ತೀವಿ. ಸೊ ಇದನ್ನು ನಾವು ಈ ಯಾವುದೇ ಒಂದು ಈ ಕೆಟ್ಟದ್ದು ಕೆಡಕು ನಮ್ಮಲ್ಲಿ ಅದನ್ನು ಎದುರಿಸುವ ಶಕ್ತಿ ಇದ್ದಂಗೆ ಮಾತ್ರ ನಮ್ಮ ಜೀವಾತ್ಮ ಅಥವಾ ನಮ್ಮ ಏನು ಆತ್ಮ ನಮಗೆ ಒದಗಿಸ್ತಾನೆ. ಅದು ಇಲ್ಲದೇ ಇದ್ದಾಗ ನಮ್ಮ ಶಕ್ತಿ ಸಾಮರ್ಥ್ಯ ಇಲ್ಲದಾಗ ಅವು ನಮಗೆ ಬರೋಕ್ಕೆ ಸಾಧ್ಯವಿಲ್ಲ ಅವು. ಸೊ ಈ ರೀತಿ ನಾವು ಕರ್ಮ ದೇವತೆಗಳು ನಮ್ಮ ಅಪೂರ್ಣತೆಯನ್ನು ತೆಗೆದು ಪರಿಪೂರ್ಣವಾಗಿ ಮಾಡಬೇಕಾದ್ರೆ ನಮಗೆ ಕಷ್ಟ ಸುಖ ದುಃಖ ದುಮ್ಮಾನಗಳು ವಿವಿಧ ಪರೀಕ್ಷೆಗಳು ಇವೆಲ್ಲ ನಡೀತಾನೆ ಇರ್ತವೆ ನಿರಂತರವಾಗಿ. ಈಗ ಈ ಸಿರಿ ಸಂಪತ್ತು ಈ ಕಾಲ ವ್ಯರ್ಥವಾಗಿ ನಾವು ಹಿಂದೆ ನಾವು ಸುಖ ಪಡಬೇಕು ಅಂತ ಎಲ್ಲರೂ ನಾವು ಅವಣಿಸ್ತಾ ಇರ್ತೀವಿ. ಈ ಸುಖ ಪಡಬೇಕು ಅಂತ ಅಂದಾಗ ಈ ಸಿರಿ ಸಂಪತ್ತು ಕಾಲ ವ್ಯರ್ಥವಾಗಿ ನಾವು ಕಳೆದು ಈ ಲೋಲುಪ್ತತೆಯಿಂದ ಕಾಲ ಕಳೆದು ಮುಂದಿನ ಜನ್ಮಗಳು ನಾವು ಅವಕಾಶ ಮತ್ತು ಕಾಲ ಇರೋದಿಲ್ಲ ನಮಗೆ ಇರೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಇದು ನಾವು ಏನು ನಮಗೆ ಸುಖ ಸಂಪತ್ತು ಇದ್ದಾಗ ನಾವು ನನ್ನ ಯಾರಿಗೂ ಅದನ್ನು ಸದುಪಯೋಗ ಪಡಿಸ್ಕೊಳ್ಳದೇ ಇದ್ದಾಗ ಆ ಆತ್ಮನ ಒಂದು ವಿಕಾಸಕ್ಕೆ ನಾವು ಅದನ್ನು ಪೂರ್ವಕವಾಗಿ ಅದನ್ನು ನಾವು ಮನಪೂರ್ವಕವಾಗಿ ಅದನ್ನು ಹಂಚ್ಕೊಳ್ತಾ ಇದ್ದಾಗ ಅದು ನಮ್ಮ ಮಾರ್ಗವಾಗಿ ಬರ್ತದೆ. ಅಂದರೆ ಇಲ್ಲಿ ಕಷ್ಟ ನಷ್ಟಗಳು ಬಂದಾಗ ನಮ್ಮ ಮುಂದಿನ ಜನರ ಸುಖ ಸಂಪತ್ತು ಬರ್ಬೋದು, ಆದರೆ ಹಿಂದಿನ ಕರ್ಮ ಎಲ್ಲ ಕಳೆದಾಗ ನಮ್ಮಲ್ಲಿ ಸಿರಿ ಸಂಪತ್ತು ಲಭಿಸ್ಬೋದು. ಆದರೆ ಅದು ಸಿರಿ ಸಂಪತ್ತನ್ನ ನಾವು ಸರಿಯಾಗಿ ಉಪಯೋಗಿಸ್ಕೊಂಡು ಆತ್ಮನ ಒಂದು ವಿಕಾಸಕ್ಕೆ ಅವನ ಒಂದು ಯಾತ್ರೆಗೆ ಅನುಕೂಲವಾಗಿ ಮಾಡಿಕೊಡ್ತಾ ಇದ್ದಾಗ ಅದೇ ನಮಗೆ ಮಾರ್ಗವಾಗಿ ಮುಳುವಾಗಿ ಕೆಲಸ ಮಾಡ್ತದೆ ಸಿರಿ ಸಂಪತ್ತು. ಅಂದರೆ ನಾವು ಈ ಅನುಕೂಲ ದೊರೆತಾಗ ಅದನ್ನ ಒಳ್ಳೆಯದನ್ನಾಗಿ ಒಳ್ಳೆಯದನ್ನು ಉಪಯೋಗಿಸಿ ಆತ್ಮನ ಒಂದು ವಿಕಾಸಕ್ಕೆ ಅದನ್ನ ನಾವು ತೊಡಗಿಸ್ಕೋಬೇಕು. ಅಲ್ಲದೆ ಇರೋದು ಆ ಸತ್ಕರ್ಮದ ದಾಸ್ತಾನೆಲ್ಲ ಕಡಿಮೆ ಆಯ್ತದೆ ಅಂತ ಹೇಳ್ತಾರೆ. ಸತ್ಕರ್ಮದ ದಾಸ್ತಾನು ಕಡಿಮೆಯಾಗಿ ನಾವು ಆ ಕೇಡಿನಲ್ಲಿ ಆ ದುಷ್ಕರ್ಮದಲ್ಲಿ ಪಾಲ್ದಾರ ಆಗ್ತೀವಿ ಅಂತ ಹೇಳ್ತಾರೆ. ಅಂದರೆ ಇದನ್ನ ಒಂದು ನಾವೇನು ಈ ಸುಖ ಸಂಪತ್ತನ್ನ ಅಥವಾ ಕಷ್ಟ ದುಃಖಗಳನ್ನ ಸರಿಸಮಾನವಾಗಿ ನೋಡ್ಬೇಕು. ನಾವು ಸಿರಿ ಸಂಪತ್ತು ಬಂದಾಗ ಅದನ್ನು ಅತಿಯಾಗಿ ನಾವು ವ್ಯರ್ಥವಾಗಿ ಕಾಲ ಕಳೆದಬಾರ್ದು, ಅದು ನಮ್ಮನ್ನ ಅದರಿಂದ ಬೇರೆ ಅಂದ್ರೆ ಇಲ್ಲಿ ಏನು ಹೇಳ್ತಾನೆ ಅಂದ್ರೆ ನಮ್ಮಲ್ಲಿ ಆ ಪುಣ್ಯದಿಂದ ಬಂದ ಸಿರಿ ಮದಮೋಹಗಳಿಗೆ ಮೂಲ ಅಂದ್ರೆ ಸಿರಿ ಸಂಪತ್ತು ಎಲ್ಲ ನಮ್ಮ ಸುಖ ಎಲ್ಲ ಬಂದಾಗ ನಾವು ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ತೇನೆ ನಮ್ಮ ದೌರ್ಜನ್ಯ ನಮ್ಮ ಮದ ಮೋಹ ಮಾತ್ಸರ್ಯಗಳು ನಮ್ಮಲ್ಲಿ ಹೆಚ್ಚೆಚ್ಚಾಗಿ ಬೆಳೀತಾ ಇತ್ತು. ಸೊ ಇದು ನಮ್ಮ ಇನ್ನೊಂದು ಕೆಟ್ಟದಾರಿಕೆ ನಮ್ಮನ್ನ ಇಳಿಸ್ತದೆ. ಕಷ್ಟ ಬಂದಾಗಲೂ ನಾವು ಅದನ್ನ ಸರಿ ಸಮನವಾಗಿ ಅದನ್ನ ಸ್ವೀಕರಿಸಿ ಅದನ್ನ ನಾವು ಅನುಭವಿಸಿದಾಗ ಯಾವ ಒಂದು ಸಮಾಧಾನದಿಂದ ಸಮಚಿತ್ತದಿಂದ ಅನುಭವಿಸಿದಾಗ ಅವೆರಡೂ ಸಂಕೋಲೆಗಳಿಂದ ನಾವು ಬಿಡುಗಡೆ ಆಗ್ತೀವಿ. ಮತ್ತೆ ಇದು ನಾವು ಈ ಒಂದು ಕಷ್ಟ ಏನು ಮಾನವನಿಗೆ ಒಳ್ಳೆಯವನಾಗಿ ಮಾಡಬೇಕಾದ್ರೆ ಯಾವ ಒಂದು ಕಾನೂನು ಕಟ್ಟಳೆಯಿಂದ ಮಾಡೋಕ್ಕಾಗೋದಿಲ್ಲ. ಪ್ರತಿಯೊಬ್ಬನು ತನಗೆ ತಾನೇ ನೈತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ನ್ಯಾಯದಾತ. ಅಂದರೆ ಇವನು ಸಮಾಜದ ಪ್ರತಿಯೊಬ್ಬರು ಒಳಗೊಂಡಂತೆ ಮಾಡಿದ ಸಾಮೂಹಿಕ ಆಲೋಚನೆ ಮತ್ತು ಕ್ರಿಯೆಗಳನ್ನು ಒಳಗೊಂಡ ನಾಗರಿಕತೆಯ ಬಗ್ಗೆ ಹೆಮ್ಮೆ ಪಡ್ತೀವಿ ನಾವು. ಆದರೆ ಇವೆಲ್ಲವೂ ನಾಗರಿಕತೆ ಏನು, ಇವತ್ತು ಮೋಟಾರ್ ಕಾರು ಏರೋಪ್ಲೇನು ಇನ್ನೊಂದು ಏನಿದೆ, ಇವೆಲ್ಲ ಆಧುನಿಕ ತಂತ್ರಜ್ಞಾನದಿಂದ ನಮ್ಮ ಬಾಳು ಏನು ಹಸನಾಗಿಲ್ಲ ಅಂತ ಮಾಸ್ಟರ್ ಹೇಳ್ತಾರೆ. ಯಾಕೆಂದ್ರೆ ಇಲ್ಲಿ ಇವತ್ತು ನಮ್ಮ ಇವೆಲ್ಲ ಅಳತೆಗೋಲಲ್ಲ, ಇವೆಲ್ಲ ನಮ್ಮ ನಾಗರಿಕತೆ ಅಳತೆಗೋಲಲ್ಲ. ಯಾಕೆಂದ್ರೆ ಇವತ್ತು ಅಜ್ಞಾನ ಮತ್ತು ಸ್ವಾರ್ಥ ಎಲ್ಲೆಲ್ಲೂ ನಿರಂತರವಾಗಿ ವ್ಯಾಪಕವಾಗಿ ಹರಡ್ತಾ ಇದೆ. ಇದು ಅಂದ್ರೆ ನಮ್ಮಲ್ಲಿ ಕೆಟ್ಟಗುಣ ಸ್ವಭಾವ ರೋಗ ರುಜಿನ ನಮ್ಮ ಸಮಾಜದಿಂದ ಬಂದಿದ್ದು, ತಂದೆ ತಾಯಿಂದ ಬಂದಿದ್ದು ಅಂತೀವಿ. ಅಂದ್ರೆ ಅವೆಲ್ಲವೂ ಒಳ್ಳೇದೇನು ನಾನು ಮಾಡಿದೆ ಅದು ಮಾತ್ರ ನನ್ನಿಂದ ಆಗಿದ್ದು, ಕೆಟ್ಟದ್ದಲ್ಲೇ ಪ್ರಪಂಚದಿಂದ ಸಮಾಜದಿಂದ ಈ ಬೇರೆಯವರಿಂದ ಬಂದಿತ್ತು ಅಂತೀವಿ. ಇದು ಎಲ್ಲವೂ ನಾನು ಮಾಡಿದ್ದ ಒಂದು ಕೆಟ್ಟದ್ದು ಒಳ್ಳೆಯದ ಒಂದು ಏನು ಒಂದು ಕ್ರಿಯೆ ಒಂದು ಭಾವನೆ ಒಂದು ಆಲೋಚನೆಯಿಂದ ಮಾತ್ರ ಇದೆಲ್ಲ ಉದ್ಭವ ಆಗಿದೆ ಹೊರತು ಬೇರೆಯವರಿಂದ ಅಲ್ಲ ಅಂತ ಹೇಳ್ತಾರೆ. ಅಂದ್ರೆ ಕೆಡುಕು ಒಳಿತು ಎಲ್ಲವೂ ಸಹ ನಮ್ಮ ದುಡಿಮೆಯ ಹೊರತು ಬೇರೆಯವರದ್ದಲ್ಲ. ನಮಗೆ ಒಳ್ಳೆಯದಾದ್ರೆ ಸಂತೋಷ ಪಡೋಣ, ಕೆಡದಾದ್ರೆ ಸಂತೋಷ ಪಡೋಣ. ಏಕೆಂದ್ರೆ ಎಂದೋ ಯಾವ ಜನ್ಮದಲ್ಲೋ ನಾವೇ ಕೆಟ್ಟದ್ದನ್ನು ಬಿತ್ತಿ ಈಗ ಅದರ ಫಲವನ್ನು ಉಣ್ಣುತ್ತಿರುವು ಎಂದು ತಿಳಿದು ಆ ಮನೋಭಾವದಿಂದ ನಮ್ಮ ಮುಂದಿನ ಕ್ರಿಯೆಗಳನ್ನು ಸರಿಪಡಿಸಿಕೊಳ್ಳಬೇಕು. ನಾವು ಇರುವುದಕ್ಕಿಂತ ಒಂದು ಒಳ್ಳೆಯ ಸಂಸ್ಕೃತಿಯುಳ್ಳ ನಾಗರಿಕತೆಯುಳ್ಳ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ನಾವು ಈಗಲೇ ಕಾರ್ಯತತ್ಪರರಾಗಬೇಕು. ಅದು ಬೇರೆಯವರಿಂದ ಆಗುವುದೆಂದು ತಿಳಿಯಬಾರದು. ಅಂದರೆ ಈ ನೈಜ ನಾಗರಿಕತೆ ಸೃಷ್ಟಿ ಮಾಡಬೇಕಾದ್ರೆ ಏನು ಅಸತ್ಯದ ತಳಹದಿ ಮೇಲೆ ನಮ್ಮ ಉದ್ದೇಶ ಗುರಿ ನಮ್ಮ ಆಸಕ್ತಿ ಉಳಿದಾಗಿರ್ಬೇಕು. ಗುರಿ ಅಥವಾ ಆಸಕ್ತಿ, ನಾವು ಏನನ್ನು ಯೋಚಿಸ್ತೀವಿ, ಏನನ್ನು ಭಾವಿಸ್ತೀವಿ, ಯಾವ ಆಸೆಗಳಿಗೆ ಪ್ರೋತ್ಸಾಹ ಕೊಡ್ತೀವಿ, ಯಾವ ಆಸೆಗಳಿಗೆ ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರೂರುವಂತೆ ಮಾಡಿರ್ತೀವಿ, ಯಾವ ಆಸೆಗಳಿಗೆ ನಾವು ಅನುರಾಗ ಮತ್ತು ಮಮನತೆಯಿಂದ ಪೋಷಿಸಿ ನಮ್ಮ ಮನದಾಳದಲ್ಲಿ ಬೆಳೆಯಲು ಅವಕಾಶ ಮಾಡಿ ರಕ್ಷಣೆ ಕೊಡ್ತೀವಿ, ಅದು ನಮ್ಮ ನಿಜವಾದ ಉದ್ದೇಶವಾಗಿರ್ತದೆ. ಅಂದರೆ ನಮ್ಮ ಉದ್ದೇಶ ಇಲ್ಲಿ ಯಾವುದೇ ಒಂದು ಸ್ವಾರ್ಥಪರವಾದ ಒಂದು ವ್ಯಷ್ಟಿ ಜೀವನದಲ್ಲಿ ನಮ್ಮ ಉದ್ದೇಶ ಇರಬಾರ್ದು. ಏನು ಸಮಷ್ಟಿ ಜೀವನ ಏನಿದೆ, ಈ ಜೀವ ಜಗತ್ತಿನ ಒಂದು ಅದಕ್ಕೆ ಪೂರಕವಾಗಿ ನಾವು ನಮ್ಮ ವ್ಯಕ್ತಿ ಜೀವನ ನಡೀತಾ ಇರಬೇಕಿಲ್ಲಿ. ಅಂದರೆ ಇಲ್ಲಿ ಮುಂದೆ ಹೇಳ್ತಾರೆ, ಇಲ್ಲಿ ಇರುವ ಜೀವಕೋಟಿಯಲ್ಲಿ ಯಾವುದನ್ನು ದೂರ ಮಾಡದೆ ಯಾವುದನ್ನು ಹಾಳು ಮಾಡದೆ ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ನಮ್ಮ ಸುತ್ತಮುತ್ತಲು ಇರುವ ಎಲ್ಲ ಜೀವ ಜಗತ್ತನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಸರಿಯಾದ ಗುರಿ ಮುಟ್ಟಲು ಉಪಯೋಗಿಸಬೇಕು. ಅಂದರೆ ಇಲ್ಲಿ ಯಾವುದಕ್ಕೂ ಹೆದರದೆ ನಮ್ಮ ಶರೀರ ಇಂದ್ರಿಯ ಮನಸ್ಸು ಬುದ್ಧಿಯನ್ನು ಉಪಯೋಗಿಸಿ ತನ್ನಲ್ಲೇ ಇರುವ ಮತ್ತು ಎಲ್ಲಕ್ಕೂ ಆಧಾರವಾಗಿರುವ ತನ್ನ ಪೂರ್ಣ ಅಸ್ತಿತ್ವ ನಿಜ ಸ್ವರೂಪವನ್ನು ನಿಯಮದಲ್ಲಿ ಅಸ್ತಿತ್ವದ ನಿಯಮದಲ್ಲಿ ನಂಬಿಕೆ ಇಟ್ಟು ಕಾರ್ಯನಿರ್ಮುಖರಾಗಬೇಕು ನಾವು. ಅಂದರೆ ಆವಾಗ ನಾವು ಯಾವುದೇ ವ್ಯಕ್ತಿಯು ತನ್ನ ಸ್ವರೂಪದ ಸ್ವಸ್ವರೂಪದ ನಿಯಮದಲ್ಲಿ ಅಂದರೆ ದಯೆ ಕರುಣೆ ನಿಸ್ವಾರ್ಥ ವಿಶ್ವ ಭ್ರಾತೃತ್ವ ಪ್ರೇಮ ಶ್ರದ್ಧೆ ಇವನ್ನು ಇಟ್ಟು ಪ್ರಕೃತಿಯೊಂದಿಗೆ ಸಹಕರಿಸಿ ಸಾಧ್ಯವಾದಷ್ಟು ಎಲ್ಲ ರೀತಿಯಲ್ಲೂ ಇತರರಿಗೆ ಸಹಾಯ ಮಾಡುತ್ತಾ ಕಾರ್ಯೋನ್ಮುಖರಾದರೆ ಆಗ ಅವನಿಗೆ ಪ್ರಕೃತಿಯು ಸಹಾಯ ಮಾಡುತ್ತದೆ. ಅದು ಎಂದೂ ಬೇರೆ ರೀತಿಯಲ್ಲಿ ನಡೆದುಕೊಳ್ಳುವುದಿಲ್ಲ. ಆದ್ದರಿಂದ ಈ ಅವ್ಯಕ್ತದಿಂದ ವ್ಯಕ್ತ ಪ್ರಪಂಚಕ್ಕೆ ಅಥವಾ ವಾಸ್ತವದಿಂದ ವಸ್ತು ಪ್ರಪಂಚಕ್ಕೆ ಬಂದಾಗ ಸಹಜವಾಗಿ ನಿರ್ಮಾಣವಾಗುವ ವ್ಯತ್ಯಾಸಗಳೇ ನೋವು ಬಾಧೆಗಳ ಹುಟ್ಟು ಮೂಲ. ಈ ಕೇಡುವ ದುಃಖ ದುಮ್ಮಾನದ ಬೀಜವು ಈ ವ್ಯಕ್ತ ಪ್ರಪಂಚದ ಆದಿಯ ಆರಂಭದ ಫಲ. ಈ ಕೆಡುಕು ಬಾಧೆಗಳ ಮುಕ್ತನಾಗಲು ಇರುವ ಒಂದೇ ಮಾರ್ಗ, ಅದು ಯೋಗ ಮಾರ್ಗ. ನಮ್ಮ ಗಮ್ಯಸ್ಥಾನವಾದ ಆ ವಿಶ್ವಾತ್ಮನನ್ನು ಸೇರುವುದು ಇದೇ ನಮ್ಮ ಯಾತ್ರೆ. ಈ ಮಾರ್ಗವೇ ವಿಶ್ವ ಭಾತೃತ್ವ ಪ್ರೇಮ. ಇದನ್ನ ನಾವು ದಿನನಿತ್ಯದಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಹಾಗೂ ಎಲ್ಲ ನಮ್ಮ ಕ್ರಿಯೆಗಳಲ್ಲಿ, ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಭಾವನೆಗಳಲ್ಲಿ ಈ ವಿಶ್ವ ಭಾತೃತ್ವ ಪ್ರೇಮ ನಾವು ಏನು ಇದನ್ನ ನಿರಂತರವಾಗಿ ಪಾಲಿಸಿಕೊಂಡು ನಾವು ಹೋದಾಗ ನಾವು ಮತ್ತೆ ನಮ್ಮ ಆ ಯೋಗ ಮಾರ್ಗ ಏನಿದೆ, ನಮ್ಮ ಗಮ್ಯಸ್ಥಾನ, ಅದನ್ನ ಸೇರಕ್ಕೆ ಸಾಧ್ಯ ಆಗ್ತದೆ. ಆವಾಗ ನಾವು ಮಾತ್ರ ಈ ಕೆಡುಕು ಅಥವಾ ನೋವು ಬಾಧೆಗಳಿಂದ ಮುಕ್ತ ಆಗಿ ಸಾಧ್ಯ. ಅಲ್ಲಿ ತನಕ ನಮ್ಮನ್ನ ಇವು ನಿರಂತರವಾಗಿ ನಮ್ಮನ್ನ ಕಾಡ್ತಾ ಇರ್ತವೆ ಅಂತ ಇಷ್ಟು ತಿಳಿಸಿ ಇದನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಕೆಡುಕು ಕೆಡುಕನ್ನ ನಾವು ಅನುಭವಿಸಿದಾಗ, ಅದರಲ್ಲಿ ನೋವು ಕಷ್ಟ ಸಂಕಟವನ್ನು ಅನುಭವಿಸಿದಾಗ ನಾವು ಅದು ಎಚ್ಚೆತ್ಕೊಳ್ತೀವಿ. ಎಚ್ಚೆತ್ಕೊಂಡಾಗ ನಾವು ಬದಲಾಯಿಸ್ತೀವಿ, ನಾವು ಬದಲಾವಣೆ ಆಗ್ತದೆ, ನಮ್ಮಲ್ಲಿ ಬದಲಾವಣೆ ಕಾಣ್ತೀವಿ. ಬದಲಾವಣೆ ಕಾಣು ಇದನ್ನು ಈ ಕೆಡುಕಿಗೆ ಕಾರಣ ಏನು ಅಂದಾಗ ನಾವು ಒಳಿತಿಗೆ ಹೋಗ್ತೀವಿ. ಆ ಕೆಡುಕಿ ಇಲ್ಲದೆ ಇದ್ರೆ ನಾವು ಒಳಿತಿಗೆ ಹೋಗಕ್ಕೆ ಸಾಧ್ಯವಿಲ್ಲ. ಈಗ ಬಿಸಿಲಿನ ಅನುಭವ ಇಲ್ಲದೆ ಇದ್ರೆ, ರಾತ್ರಿ ಅನುಭವ ಇಲ್ಲದೆ ಇದ್ರೆ ಬೆಳಕಿನ ಅನುಭವ ಆಗಲ್ಲ. ಸೊ ಅದರಿಂದ ಕೆಡುಕಿನ ಅನುಭವ ಇಲ್ಲದೇ ಒಳಿತಿನ ಅನುಭವ ಆಗೋದಿಲ್ಲ. ಸೊ ಬೀಜ ಅದು, ಆ ಬೀಜದಿಂದಲೇ ನೆಕ್ಸ್ಟ್ ಮರ ಆಗ್ಬೇಕಾದ್ರೆ. ಬ್ರಹ್ಮತ್ವ ಕಾಣು ಅಂತ ಹೇಳವ್ರೆ, ಆದ್ರೆ ನಾವು ಕಾಣಕ್ಕಾಗಿದೆಯಾ? ಕಾಣಕ್ಕಾಗಿಲ್ಲ. ಅದರಲ್ಲಿ ನಾವು ಅದರಲ್ಲಿ ಕಾಣ್ಬೋದು, ಬಟ್ ಅದರಲ್ಲಿ ನಮ್ಮ ಸಾಧನೆ ಭಾರಿ ಬೇಕಾದ್ರೆ ಪರಿಪೂರ್ಣತ್ವ ನಾವು ಕಾಣಬೇಕಾದ್ರೆ ಈ ವಸ್ತು ಪ್ರಪಂಚದಲ್ಲಿ ನಾವು ಅದನ್ನ ಪೂರ್ತಿಯಾಗಿ ಕಾಣಕ್ಕಾಗಲ್ಲ. ಅದಕ್ಕೆ ಇದರಲ್ಲಿ ಸನ್ಯಾಸ ಇದೆಲ್ಲ ಮಾಡ್ಕೊಂಡು ಹೋಗ್ತಾ ಇದೆ. ಇದರಲ್ಲಿ ಪರಿಪೂರ್ಣತ್ವ ಅಂತಂದ್ರೆ ನಮ್ಮಲ್ಲಿ ಏನು, ಅದು ಆತ್ಮನ ಒಂದು ಚೈತನ್ಯ ಏನಿದೆ, ಅವನು ಅಖಂಡ, ಅವನು ಎಲ್ಲ ಸರ್ವಶಕ್ತಿ, ಸರ್ವಜ್ಞತ್ವ, ಸರ್ವ ವ್ಯಾಪಕತೆ ಎಲ್ಲ ಇದೆ ಅವನಲ್ಲಿ. ಅದು ಪರಿಪೂರ್ಣತ್ವ. ಅದು ನಮ್ಮಲ್ಲಿ ವ್ಯಾಪಕವಾಗಿ ನಮ್ಮಲ್ಲಿ ಉದ್ಭವ ಆಗಬೇಕು. ಸರ್ವಶಕ್ತಿ, ಸರ್ವ ವ್ಯಾಪಕತೆ, ಸರ್ವಜ್ಞತ್ವ ಎಲ್ಲ ತಿಳಿಯಬೇಕು ನಾವು. ಎಲ್ಲ ತಿಳಿಯಕ್ಕಾಗಿಲ್ಲ ನಮ್ಮ ಕೈಯಲ್ಲಿ. ಸಾಧ್ಯತೆ ಇದೆ. ಹೌದು, ಪುಣ್ಯದಿಂದ ಬಂದೆ ಸರಿ ಮದಮೋಹಗಳಿಗೆ ಮೂಲ. ಪುಣ್ಯ ಬಂತು, ಸಿರಿ ಬಂತು, ಅದನ್ನು ನಾವು ಸರಿಯಾಗಿ ನಮ್ಮ ಒಳ್ಳೆಯದಾಗಿ ಉಪಯೋಗಿಸ್ಕೊಳ್ಳಿಲ್ಲ. ಜೀವ ಜಗತ್ತಿಗೆ ನಾವು ಅದನ್ನು ಹಂಚಲಿಲ್ಲ, ಕೊಡಲಿಲ್ಲ. ಎಲ್ಲ ನಾನೇ ಉಪಯೋಗಿಸ್ಕೊಂಡೆ, ನಾನೇ ಅದನ್ನೆಲ್ಲ ತಿಂದು ಸೋಮಾರಿ ಆದೆ, ಅದನ್ನು ಮತ್ತೆ ಹಂಚಲಿಲ್ಲ ನಾನು. ಯಾಕೆಂದರೆ ಫ್ರಮ್ ಸ್ಪಿರಿಟ್ ಟು ಟೈನಿಯಸ್ಟ್ ಪಾರ್ಟಿಕಲ್ ಆಟಮ್ ಆಫ್ ದಿಸ್ ಯೂನಿವರ್ಸ್ ಈಸ್ ದಿ ಪಾರ್ಟ್ ಆಫ್ ದಿ ಹೋಲ್ ಅಂತಾರೆ. ಯಾವುದು ನನ್ನ ಸ್ವತ್ತಲ್ಲ ಇಲ್ಲಿರೋದು, ಎಲ್ಲ ಭಗವಂತನ ಸ್ವತ್ತು. ನಾವೆಲ್ಲ ಸುಮ್ಮನೆ ಮ್ಯಾನೇಜ್ಮೆಂಟ್ಸ್, ನಾವೆಲ್ಲ ಮ್ಯಾನೇಜರ್ಸ್, ನಮ್ದು ಯಾವುದು ಸ್ವತ್ತಿಲ್ಲ ಇದು. ಫ್ರಮ್ ಸ್ಪಿರಿಟ್ ಟು ಟೈನಿಯಸ್ಟ್ ಪಾರ್ಟಿಕಲ್ ಈಸ್ ಪಾರ್ಟ್ ಆಫ್ ದಿ ಹೋಲ್. ಎಲ್ಲರ ಸ್ವತ್ತು ಇದು. ಯಾವಾಗ ಎಲ್ಲರ ಸ್ವತ್ತು ನಾನು ಗುಡ್ಡೆ ಹಾಕೊಂಡು ನಾನು ಅದನ್ನ ಅನುಭವಿಸಕ್ಕೆ ಹೋಗ್ತಿರೋ ಅಲ್ಲೇ ಕೆಡುಕು ಮೂಲ ನಮಗೆ ಅಲ್ಲಿ ಕಾಣ್ತಾ ಇರೋದು ನಾವು. ಅದಕ್ಕೆ ನಮಗೆ ಈ ಆಗ ಅದನ್ನು ಉಪಯೋಗಿಸ್ಕೊಳ್ಳಲ್ಲ ನಾವು. ಶ್ರೀಮಂತಿಗೆ ನಾವು ತಿಂದು ಉಂಡು ಆರಾಮಾಗಿ ಜೀವನ ಮಾಡಿ ಸುಖ ಸಂತೋಷದಲ್ಲಿ ಸುಪ್ಪತ್ತಿಗೆಯಲ್ಲಿ ನಾವು ಓಲಾಡ್ತಾ ಇರ್ತೀವಿ. ಸುಖ ಸಂಪತ್ತಿಗೆಯಲ್ಲಿ ಇವತ್ತು ಮಕ್ಕಳು ಏನಾಗವ್ರೆ ಅಂತ ನೀವು ಕೆಲವು ಉದಾಹರಣೆ ನೋಡ್ಬೋದು. ಅದೇ ಕಷ್ಟ ಜೀವನದಲ್ಲಿ ಬಂದವರು, ನಾನೊಂದು ಇದನ್ನ ನೋಡಿದೆ, ಬಿಹಾರದ ಒಬ್ಬ ಟ್ರ್ಯಾಕ್ಟರ್ ಓಡೋ ಹುಡುಗ, ಅವನ ಮಗ IIT ಸ್ಟುಡ್ ಫಸ್ಟ್ ರ್ಯಾಂಕ್. ಅವನು ಅಪ್ಪನಿಗೆ ಹೇಳಕ್ ಹೋಗ್ತಾನೆ, ಹೊಲದಲ್ಲಿ ಉಳ್ತಾ ಇರ್ತಾನೆ, ಅಪ್ಪ ಟ್ರ್ಯಾಕ್ಟರ್ ಹೊಡಿತಾ ಇರ್ತಾನೆ, ನಾನು ಫಸ್ಟ್ ರ್ಯಾಂಕ್ ಬಂದಿದ್ದೀನಿ ಅಂತ. ಬಿಹಾರ್ನ ಫ್ರಮ್ ವೆರಿ ವೆರಿ ರೂರಲ್ ಫ್ಲಾಕ್ ಆ್ಯಂಡ್ ಆಲ್ಸೋ ಯಾವುದೋ ಒಂದು ಇದರಲ್ಲಿ ಓದಿರೋದು ಅವನು, ಯಾವುದೋ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಒಂದು ಎನ್ ಜಿ ಓಸ್ ಇದರಲ್ಲಿ ಒಂದು ಟ್ಯೂಷನ್ ತಗೊಂಡು ಪಾಸ್ ಮಾಡೋದು. ಸೊ ಈ ರೀತಿ ನಾವು ಎಲ್ಲ ನಾವು ಭೌತಿಕವಾಗಿ ಎಲ್ಲ ಸುಖ ಸಂಪತ್ತು ಎಲ್ಲ ಸಮೃದ್ಧಿಯಾಗಿ ಒಳ್ಳೊಳ್ಳೆ ಸ್ಕೂಲು ಒಳ್ಳೊಳ್ಳೆ ಕಾಲೇಜ್ಗಳು ಡೊನೇಷನ್ ಕೊಟ್ಟು ಒಳ್ಳೆ ಬೂಟು ಹ್ಯಾಟು ಹಾಕಳಿಸಿ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ ಅನ್ನೋದು ಎಲ್ಲ ನಾವು ಹೇಳೋಕ್ಕಾಗೋದಿಲ್ಲ. ಇವತ್ತು ಬೆಂಗಳೂರಿನಲ್ಲಿ ಎಷ್ಟು ಇಟ್ ಸ್ಟ್ಯಾಂಡ್ಸ್ ಫಿಫ್ತ್ ಸೆವೆಂತ್ ಏನೋ ಪ್ಲೇಸು ಇನ್ನು ರಿಸಲ್ಟ್ಸ್ ಆಫ್ ಎಸ್ ಎಲ್ ಸಿ ಆ್ಯಂಡ್ ಪಿ ಯು ಸಿ. ಅದೇ ನಮ್ಮ ಕೆಲವು ಬೇರೆ ಎಲ್ಲಿ ಉತ್ತರ ಕರ್ನಾಟಕ ಅಲ್ಲ ಉತ್ತರ ನಾರ್ತ್ ಕೇಂದ್ರ ಸೌತ್ ಕೇಂದ್ರ ಆಮೇಲೆ ಇನ್ನೂ ಆ ಕಡೆ ಎಲ್ಲ ಸ್ಟ್ಯಾಂಡ್ಸ್ ಫಸ್ಟ್, ಬೆಂಗಳೂರು ಲಾಸ್ಟ್ ಐದು ಆರು ಬಂದಿದೆ. ಸೊ ಹಿಂಗೆ ಬರ್ತವೆ. ಸ್ನೇಹಿತರೆ, ಇವತ್ತಿನ ವಿಷಯ ಜೀವನದ ನೋವು ಬಾಧೆಗಳ ಮೂಲದ ಬಗ್ಗೆ ಏನೋ ಸ್ವಲ್ಪ ಚಿಂತನೆ ಮಾಡಿದ್ದೀವಿ. ಇದರಲ್ಲಿ ಪರಿಪೂರ್ಣವಾಗಿ ನಾವು ತಿಳ್ಕೊಂಡಿದ್ದೀವಿ ಅಂತ ಹೇಳೋಕ್ಕಾಗೋದಿಲ್ಲ, ಚರ್ಚೆ ಮಾಡಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇದು ಅಖಂಡ, ಅಖಂಡನ್ನು ನಾವು ಕಂಡುಕಂಡವಾಗಿ ನಾವು ತಿಳಿಯೋಕ್ಕೆ ಸಾಧ್ಯವಿಲ್ಲ. ಅಂಥ ಒಂದು ಅದ್ಭುತವಾದ ವಿಷಯ ಇದು. ಮುಂದೆ ನಾಳೆ ಒಂದು ವಾರ ವಿಚ್ ಈಸ್ ಟ್ರೂ ಸೈನ್ಸ್ ಆರ್ ರಿಲಿಜನ್ ಅಂತ ವಿಷಯ ಇದೆ. ಅವೆಲ್ಲ ಒಂದು ಇದರಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತೀನಿ. Thank you.